ಮಾಣಿಕ್ಯವಿಶದಪ್ರಭಾಜಾಲೋಲ್ಲಾಸೋಪಹತಸಕಲಾವೃತ್ಯತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಸೀದ ವಪುಷೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಓಂ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪಿ ಅಖಿಲೇಷು ವಾಕ್ಯೈಃ ಕಶ್ಚೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಾಮಾಮಿ. ಎಷ್ಟನೇ ಪುಟ? 283. ಇನ್ನೂರ 78 ಇಲ್ಲ, ಅದೆಲ್ಲ ಆಗಿದೆ. ಆಗಲಿ, ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ಅಲ್ಲಿ ನಿಂತಿತ್ತು. ಒಟ್ಟು ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ಅಧಿಕಾರಿ ಇಲ್ಲ, ಸಂಬಂಧ ಇಲ್ಲ, ಏನು ಜಿಜ್ಞಾಸ ಮಾಡೋದು? ಬ್ರಹ್ಮ ಜಿಜ್ಞಾಸೆಗೆ ಅರ್ಥನೇ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹೇಳ್ತಾರೆ. ಇಲ್ಲ, ನೀವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಇದೆ ಅಂತ ಹೇಳೋದಕ್ಕೋಸ್ಕರ ಮೊದಲೇ ಸೂತ್ರ ಬರೀತಾ ಇದ್ದಾರೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಿ ಹಾಗೆ ಅರ್ಥ ಈಗ ಒಂದೊಂದಕ್ಕೆ ಅರ್ಥ ಹೇಳ್ತಾ ಹೋಗ್ತಾರೆ. ಓತತ್ವವಾಚೀಹಿ ಓಂಕಾರೋ ವ್ಯತ್ಯಸೌ ತದ್ಗುಣೋ ತಥಾಂ ಈಶ್ವರ ಏವ ಶಾಸ್ತ್ರಸ್ಯ ವಿಷಯ. ಮುಂದೆ ಓತತ್ವವಾಚೀಹಿ ಓಂಕಾರ ವ್ಯತ್ಯಸೌ ತತ್. ಮೊದಲಿಗೆ ಬಹಳ ಮುಖ್ಯ ವಿಷಯ ಯಾವುದಾದ್ರೆ ಓಂ ಅಂತ ಹೇಳಿ. ಓಂ ಅಂದ್ರೆ ಏನು? ಓತತ್ವವಾಚಿ ಅಂದರೆ ಪೂರ್ಣತ್ವವಾಚಿ ಅಂತ ಅರ್ಥ. ಯಾರು ಪೂರ್ಣತ್ವ ಹೇಳ್ತಾ ಇದೆ ಅಂದರೆ ದೇವರ ಗುಣಪೂರ್ಣತ್ವ ಹೇಳ್ತಾ ಇದೆ. ಗುಣೋತತಾಂ ಗುಣಪೂರ್ಣತ್ವವನ್ನು ಹೇಳ್ತಾ ಇದೆ. ಸೊ ದೇವರ ಗುಣಪೂರ್ಣ, ದೇವರವೇ ವಿಷಯ, ಗುಣಪೂರ್ಣತ್ವಾದಿಗಳೇ ಆತನ ವಿಶೇಷ ಧರ್ಮಗಳು ಅಂತ ಅರ್ಥ. ಅದನ್ನು ಹೇಳ್ತಾರೆ. ಯತ್ತಾವದುಕ್ತಂ ವಿಷಯಾಭಾವಾತ್ ನಾ ಜಿಜ್ಞಾಸ ಕರ್ತವ್ಯಾಯಿತಿ ತದನುಪಪನ್ನಂ. ಯತ್ತಾವದುಕ್ತಂ ವಿಷಯಾಭಾವಾತ್ ನ ಜಿಜ್ಞಾಸ, ವಿಷಯನೇ ಇಲ್ಲದೆ ಇರೋದರಿಂದ ಬ್ರಹ್ಮಸೂತ್ರಗಳಲ್ಲಿ ಜಿಜ್ಞಾಸೆ ಮಾಡೋದು ಹೊಡೆದಿದ್ದಾರಲ್ಲ, ಸರಿಯೇ ಅಲ್ಲ. ನಾ ಕರ್ತವ್ಯ ಜಿಜ್ಞಾಸ ಕರ್ತವ್ಯಾಯಿತಿ ಯದುಕ್ತಂ ತದ್ ಅನುಪಪನ್ನಂ, ಅದು ಕೊಡೋದೇ ಇಲ್ಲ ಅಂತ ಹೇಳಿ. ಅನಾತ್ಮ ಜೀವಾತ್ಮನೋ ವಿಷಯತ್ವ ಅನುಪತ್ತೌ ಅಪಿ ಈಶ್ವರಸ್ಯ ತದುಪಪತ್ತೇ ಹೇ. ಅವನೇನು ಮಾಡಿದ್ದ? ಅನಾತ್ಮ ಜೀವಾತ್ಮ, ಅನಾತ್ಮ ಅಂದರೆ ದೇಹ, ದೇಹದ ಬಗ್ಗೆ ಜಿಜ್ಞಾಸೆ ಮಾಡಬೇಕಾ? ನಮಗೆ ಗೊತ್ತಿದೆ, ಏನು ಜಿಜ್ಞಾಸೆ ಮಾಡೋದು ಇದನ್ನು? ಇನ್ನು ಜೀವನ ಬಗ್ಗೆ ಮಾಡಬೇಕಾ? ಅದು ಉಳಿದೋರಿಂದ ನಮಗೆ ಗೊತ್ತಿದೆ, ಅದು ಮಾಡಬೇಕಾಗಿಲ್ಲ ಅಂತ ಕೇಳಿದರೆ ಅದಲ್ಲ. ಅನಾತ್ಮನೋ ಜೀತಕ್ಕೆ ವಿಷ, ಅನಾತ್ಮ ಅಂದರೆ ಭೌತಿಕ ಪದಾರ್ಥಗಳು, ಭೌತಿಕ ಪದಾರ್ಥದ ವಿಷ ಜಿಜ್ಞಾಸೆ ಮಾಡೋದು ಹೇಳಕ್ಕೆ ಹೊರಟಿಲ್ಲ ನಾವು. ಜೀವರು ಜಿಜ್ಞಾಸೆ ಮಾಡಲಿಕ್ಕಂತ ಹೇಳೋದಕ್ಕೂ ಹೊರಟಿಲ್ಲ. ಅತ್ರ ಯದುಕ್ತಂ ಜೀವಕ್ಕೆ, ಆದರೆ ಯಾರಿದ್ದಾರೆ? ಈಶ್ವರಸ್ಯ ತದುಪಪತ್ತೇ, ದೇವರನ್ನು ಜಿಜ್ಞಾಸೆ ಮಾಡಿ ಅಂತ ಹೇಳ್ತಿರು. ಬ್ರಹ್ಮ ಜಿಜ್ಞಾಸೆ ಮಾಡಿ ಅಂತ ಹೇಳ್ತಿದ್ದೇವೆ. ಆದ್ದರಿಂದ ಈ ಜಿಜ್ಞಾಸೆಯ ವಿಷಯ ಏನು ಅಂದರೆ ಬ್ರಹ್ಮ ಪರಮಾತ್ಮನೇ ವಿಷಯ. ಇಲ್ಲಿ ಬ್ರಹ್ಮ ಅಂದರೆ ಸಾಕ್ಷಾತ್ ನಾರಾಯಣ, ಬ್ರಹ್ಮದೇವರು ಅಂತ ಅರ್ಥ ಅಲ್ಲ, ನೆನಪಿರಬೇಕು. ಅತ್ರ ಯದುಕ್ತಂ ಜೀವ ವ್ಯತಿರಿಕ್ತಂ ಈಶ್ವರ ಏವ ನಾಸ್ತಿ ಇತಿ ತತ್ಪರಿಹಾರಾಯ ಸೂತ್ರಕೃತ ಓಂಕಾರ ಬ್ರಹ್ಮ ಶಬ್ದ ಪ್ರೌಕ್ತಂ. ಅತ್ರ ಯದುಕ್ತಂ ಜೀವ ವ್ಯತಿರಿಕ್ತ ಈಶ್ವರ ಏವ ನಾಸ್ತಿ ಇತಿ. ಅವನೇನು ಮಾಡಿದ್ದ? ಈಶ್ವರ ಜಿಜ್ಞಾಸೆ ಮಾಡಬೇಕು ಅಂತ ಹೇಳ್ತೀರಿ. ಎಲ್ಲಿದ್ದಾನೆ ಈಶ್ವರ? ಇಲ್ಲೇ ಇಲ್ಲ ಅಂತ ಕೇಳಿದರೆ ಅದು ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೋಸ್ಕರ ತತ್ಪರಿಹರ್ಯಾಯ ಸೂತ್ರಕೃತ ಓಂಕಾರ ಬ್ರಹ್ಮ ಶಬ್ದವು ಪ್ರಯುಕ್ತ. ದೇವರಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಓಂ ಅಂತ ಒಂದು ಶಬ್ದ, ಬ್ರಹ್ಮ ಅಂತ ಇನ್ನೊಂದು ಶಬ್ದ ಉಪಯೋಗಿಸಿದೆ. ಅದಕ್ಕೆ ಉತ್ತರ ಕೊಡಕ್ಕೆ ಹೊರತಕ್ಕಂಥ ಪದಗಳು ತೀರ ಅಯಮರ್ಥ ಸೂಚಿತ. ಆಯಿತು, ಪದವು ಏನು ಅರ್ಥ ಬಂತವೆ ಎರಡರಿಂದ? ಓಂಗೆ ಅರ್ಥ ಏನು, ಬ್ರಹ್ಮಕ್ಕೆ ಅರ್ಥ ಏನು? ಅದನ್ನು ಹೇಳಿದೆ. ಓಮಿತಿ ಏತತ್ ಅಕ್ಷರಂ ಉದ್ಗೀತಂ ಉಪಾಸೀತಾ ಉಪನಿಷತ್ತನ ಮಾತು. ಓಂ ಅನ್ನೋದು ದೇವರ ಹೆಸರು. ಅದು ಅಕ್ಷರನಾದ ಪರಮಾತ್ಮನನ್ನ, ಉದ್ಗೀತನಾದ ಪರಮಾತ್ಮನನ್ನ ಓಂ ಅಂತ ಆರಾಧನೆ ಮಾಡಬೇಕು. ದೇವರನ್ನು ಹೇಳ್ತಕ್ಕಂಥ ಅತಿ ಶ್ರೇಷ್ಠವಾದ ಪದ ಯಾವುದು ಅಂದರೆ ಓಂ, ಓಂಕಾರ. ಅದಕ್ಕೆ ಪ್ರಣವ ಸರ್ವವೇದೇಶೋತ ಪರಮಾತ್ಮ ಗೀತೆಯಲ್ಲಿ ಹೇಳಿದ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಇತ್ಯಾದಿ ಶ್ರುತೌ. ಅವತ್ತು ಹೇಳಬೇಕು ಬ್ರಹ್ಮ ಶಬ್ದಕ್ಕೆ ಏನು ಹೇಳ್ತಾರೆ? ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಆ ಪೂರ್ತಿ ಫಾರಂ ಹೇಳಿದ್ರೆ ಇಷ್ಟು ಹೇಳಿ, ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ, ಬ್ರಹ್ಮ ಜಿಜ್ಞಾಸ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಕರೆಕ್ಟೇ, ಬ್ರಹ್ಮ ಜಿಜ್ಞಾಸ ಅಂತ ಕೂಡಿಕೊಂಡು ಇತ್ಯಾದಿ ಶ್ರುತೌ ಓಂಕಾರ ಬ್ರಹ್ಮ ಶಬ್ದೋ ವಿಜ್ಞಾಸೆ ವಸ್ತುನಿ ಶ್ರೂಯೇತಿ. ಓಂಕಾರ ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು, ಅದೇ ರೀತಿ ಬ್ರಹ್ಮ ದೇವರಿಗೆ ಸಂಬಂಧಪಟ್ಟ ಪದ. ಆದ್ದರಿಂದನೇ ಯಾರ ವಿಷಯ ಇದಕ್ಕೆ? ದೇವರೇ ವಿಷಯ. ತಾಭ್ಯಾಂಚ ತತ್ ಸಕಲ ಜೀವಜಡಾತ್ಮಕಾತ್ ಪ್ರಪಂಚ ದ್ವಿಲಕ್ಷಣವಗಮ್ಯತೆ ಇತಿ. ತಾಭ್ಯಾಂ ಓಂಕಾರ ಮತ್ತು ಬ್ರಹ್ಮಶಬ್ದ ಎರಡು ಏನು ಹೇಳುತ್ತೆ ಒಟ್ಟಿನ ಮೇಲೆ ಅಂದರೆ, ಓಂಕಾರ ಬ್ರಹ್ಮಶಬ್ದವನ್ನು ಬೋಧಿಸಿದವರಿಗೆ ತತ್ ಆ ಬ್ರಹ್ಮ ಪರಮಾತ್ಮ ಸಕಲ ಜೀವಜಡಾತ್ಮಕಾತ್ ಪ್ರಪಂಚಾತ್ ವಿಲಕ್ಷಣಂ. ಸಕಲ ಜೀವಾತ್ಮಕವಾದ ಜಡಾತ್ಮಕವಾದ ಸ್ಥಾವರ ಜಂಗಮಾತ್ಮಕ ಅಂತ ಕರೀತೇವೆ. ಜಡಚೇತನಾತ್ಮಕವಾದಂಥ ಇಡೀ ಜಗತ್ತಿನಿಂದ ಪರಮಾತ್ಮ ಏನಾಗಿದ್ದಾನೆ? ವಿಲಕ್ಷಣ ಅಂತ ಅರ್ಥ. ದೇಹಕ್ಕಿಂತ ವಿಲಕ್ಷಣ ಜಡ ಪದಾರ್ಥ, ಜೀವಕ್ಕಿಂತ ವಿಲಕ್ಷಣ ಜೀವರಿಂದ ಭಿನ್ನ, ಅಂಥವನೇ ದೇವರು. ತದಯುಕ್ತ ವಿವಾಭಾತಿ, ಇದಿಷ್ಟು ವಿಚಾರ. ಅದ್ಯಾಕೆ ಸಾಧ್ಯ ಅಂತ ಮುಂದಿನ ಪ್ರಶ್ನೆ. ಪರಮಾತ್ಮ ಆತ್ಮ ಅಂದಮೇಲೆ ಏನಾಗಿರಬೇಕು? ಅವನು ಆತ್ಮ, ನಾವು ಆತ್ಮರು, ಒಂದು ರೀತಿ ಇರಬೇಕಲ್ಲ. ವಿಲಕ್ಷಣ ಹೇಗಾಗ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ತದಯುಕ್ತಮಿವ ಆಭಾತಿ, ದೇವರು ಚೇತನ ಅಂತ ಒಪ್ಪಿದ ಮೇಲೆ, ನಾವು ಚೇತನ ಅಂತ ಆದಮೇಲೆ, ಅವನೇನು ಮಹಾವನಿಗೆ ಸ್ಪೆಷಲ್ ಕೋಡು ಅಂತಾರಲ್ಲ ಹಾಗೆ. ತದಯುಕ್ತಮಿವ ಆಭಾತಿ, ಅದು ಅಯುಕ್ತ ಅಂತ ಅನಿಸುತ್ತೆ. ಅದು ಉತ್ತರ ಕೊಡೋಕ್ಕೆ ಏನು ಮಾಡಿದ್ದಾರೆ? ಈಗ ಓಂ ಅಂತ ಹೇಳಿದ್ದಾರೆ. ಓಮಾಧಿಪತಸ್ಯ ಅಲೌಕಿಕಾರ್ಥೆ ಅನವಗತ ಸಂಗತಿತ್ವಾ, ಓಂ ಮೊದಲಾದ ಪದಗಳಿಗೆ ಅಲೌಕಿಕಾರ್ಥೆ, ಲೌಕಿಕ ಭಿನ್ನವಾದದ್ದು ಅಲೌಕಿಕ, ಅಲೌಕಿಕವಾಗಿರ್ತಕ್ಕಂಥ ಅರ್ಥದಲ್ಲಿ ಅನವಗತ ಸಂಗತಿತ್ವಾ, ಸಂಗತಿ ಗೊತ್ತಾಗಿಲ್ಲ ಅಂದರೆ ಓಂ ಶಬ್ದ ಅಲೌಕಿಕವಾದ ಪರಮಾತ್ಮನ ಬಗ್ಗೆ ಹೇಗೆ ಹೇಳುತ್ತೆ ಅಂತ ಅರ್ಥವಾಗದಿದ್ದಾಗ ಇಂಥ ಸಮಸ್ಯೆ ಬರುತ್ತೆ. ಈ ಪದಂ ಚಕ್ಷುರಾದಿವತ್ ಅಪ್ರತೀತೇವ ಅರ್ಥೇ ಪ್ರತೀತಂ ಜನಯತಿ, ಏನು ಅಪೂರ್ವವರ್ಥಂ ಪದಪ್ರಯೋಗಾದೇವ ಪ್ರತೀಮಃ, ಸ್ವರ್ಗ ಸ್ವರ್ಗಾಪೂರ್ವ ದೇವತಾದ್ಯರ್ಥೋಪಿ ನ ಪದಪ್ರಯೋಗಾದೇವ ಸಿದ್ಧಃ, ಕಿಂತು ತನ್ನಿಹಿತ ಅನೇಕ ವಾಕ್ಯಾರ್ಥ ಸಾಮರ್ಥ್ಯಾತ್ ಲಭ್ಯತೆ ಇತ್ಯತಃ ಭಾಷ್ಯಕಾರ ಓತತ್ವವಾಚಿ ಇತಿ. ಹಾಗೆ ಪ್ರಶ್ನೆ ಮಾಡಿದ. ಈ ಪದಂ ಚಕ್ಷುರಾದಿವತ್ ಅಪ್ರತೀತ ಏವ ಅರ್ಥೇ ಪ್ರತೀತಿಂ ಜನಯತಿ, ಈ ಕಣ್ಣು ಮೊದಲಾದ ಇಂದ್ರಿಯಗಳಿವೆ, ಗೊತ್ತಾಯ್ತಾ, ಈ ಹೊಸ ಪದಾರ್ಥ ಎಂದೆಂದೂ ನೋಡಿಲ್ಲ, ಕಣ್ಣಿಗೆ ಕಾಣಿಸ್ತು ಕಂಡು ಬಿಡುತ್ತೆ. ಇದು ಸ್ವಭಾವ. ಪ್ರತ್ಯಕ್ಷಕ್ಕೆ ಗೊತ್ತಾಗುವ ವಿಚಾರ ಹೇಗಿರುತ್ತೆ ಅಂದರೆ, ನಮಗೆ ಗೊತ್ತಿರಲಿ ಗೊತ್ತಿರಲಿ ಫಸ್ಟ್ ಟೈಮ್ ಏನು ಕಾಣಬಹುದು, ಪರಿಚಯ ಆಗಿಬಿಡುತ್ತೆ. ಶಬ್ದಗಳು ಹಾಗಲ್ಲ, ಪದಗಳು ಏನಾಗಿರಬೇಕು? ಮತ್ತು ವರ್ಣಗಳು ಗೊತ್ತಿರಬೇಕು, ಪದ ಗೊತ್ತಿರಬೇಕು, ಆಮೇಲೆ ಮತ್ತೆ ಕೆಲಸ ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ ಅವು. ಅರ್ಥ ಆಯ್ತಾ? ಆಗಮ ಕೆಲಸ ಮಾಡೋ ರೀತಿ ಬೇರೆ, ಪ್ರತ್ಯಕ್ಷ ಕೆಲಸ ಮಾಡೋ ರೀತಿ ಬೇರೆ. ಪ್ರತ್ಯಕ್ಷಕ್ಕೆ ಯಾರು ನೋಡಿದರೂ ಕೂಡ ಅವ್ರ ಸಂಸ್ಕೃತಿ ಏನೇನೋ ಬರೋದಿಲ್ಲ, ಪುಸ್ತಕ ಕಾಣುತ್ತವ್ರಿ ಗೊತ್ತಾನೆ, ಒಂದವನಿಗೂ ಕಾಣುತ್ತೆ, ಬರದೇ ಇದ್ದವನಿಗೂ ಕಾಣುತ್ತೆ. ಕಣ್ಣು ತೆಗೆದ ತಕ್ಷಣ ಕಂಡುಬಿಡುತ್ತೆ ಅಷ್ಟೆ. ಇಲ್ಲದವ್ರು ಏನು ಮಾಡ್ತಾರೆ, ಕಣ್ಣು ಸರಿ ಇಲ್ಲ ಆ ರೀತಿ ಹೇಳ್ತಾರೆ. ಅನುಮಾನ ಹಾಗೆ, ಅದು ಯುಕ್ತಿ ಎಲ್ರಿಗೂ ಕೆಲಸ ಮಾಡೋದಿಲ್ಲ. ಸುಮ್ಮನೆ ಧೂಮ ನೋಡಿದ ತಕ್ಷಣ ಬೆಂಕಿ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗುತ್ತದೆ? ಓ, ಧೂಮ ಇದ್ದಲ್ಲಿ ಬೆಂಕಿ ಇರುತ್ತೆ, ತಿಳುವಳಿಕೆ ಇದ್ದವನು ಮಾತ್ರ ಗೊತ್ತಾಗೋದು. ಅದು ವಿಚಾರ ಇಲ್ಲದವನಿಗೆ ಅರ್ಥ ಆಗೋದಿಲ್ಲ. ಅದು ಎರಡನೇ ಕೆಲಸ ಆಯಿತು. ಆಗಮ ಮಾತು ಇನ್ನೊಂದು ಸ್ಟೆಪ್ ಮುಂದೆ ಹೋಗಬೇಕು. ಶಬ್ದ ಗೊತ್ತಾಗಬೇಕು, ಪದಾರ್ಥ ಗೊತ್ತಾಗಬೇಕು, ಸಂಗತಿ ಗೊತ್ತಾಗಬೇಕು, ಆಮೇಲೆ ಅರ್ಥ ಕೊಡೋದು. ಸುಮ್ಮನೆ ಅರ್ಥ ಕೊಡೋದಿಲ್ಲ. ಆದ್ದರಿಂದ ಶಾಸ್ತ್ರ ಓದ್ಬೇಕಾದ್ರೆ ಏನು ಬೇಕಾಗತ್ತಾಗ, ಮನನ ಯುಕ್ತಿಗಿಂತ ಜಾಸ್ತಿ ಬೇಕು. ಅವ್ರಿಗೆ ಪ್ರತ್ಯಕ್ಷ ಜ್ಞಾನ ಇರಬೇಕು, ಅನುಮಾನ ಜ್ಞಾನ ಇರಬೇಕು, ಅದ್ರ ಮೇಲೆ ಆಗಮ ಇರೋದು. ಅದಂದ್ರೆ ಪ್ರಶ್ನೆ ಕೇಳ್ತಾರೆ. ಈ ಪದಂ, ಈ ಪದ ಅನ್ನೋದು ಚಕ್ಷುರಾಧಿವತ್ ಕಣ್ಣು ಮೊದಲಾದ ಇಂದ್ರಿಯಗಳಂತೆ ಅಪ್ರತೀತ ಏವ ಅರ್ಥೆ ಪ್ರತೀತಿಂ ಜನಯತಿ. ಅಪ್ರತೀತವಾದ ಅರ್ಥ ಪ್ರತೀತಿ ಅಂದರೆ ಜ್ಞಾನ, ಜ್ಞಾನ ಹುಟ್ಟಿಸೋದಿಲ್ಲ. ಈ ಪ್ರತ್ಯಕ್ಷ ಸ್ಪಷ್ಟ ಜ್ಞಾನ ಹುಟ್ಟಿಸ್ಬಿಡುತ್ತೆ, ಅದು ಆ ರೀತಿ ಹುಟ್ಟಿಸ್ತಕ್ಕಂಥದ್ದಲ್ಲ. ಜನಯತಿ ಏನು ಅಪೂರ್ವಮರ್ಥಂ ಪ್ರದಪ್ರಯೋಗಾದೇವ ಪ್ರತಿಮಃ, ಬ್ರಹ್ಮ ಅಂತ ಅಷ್ಟೇನೋ ಅರ್ಥ ಆಗೋದಿಲ್ಲ ನಮಗೆ, ಓಂ ಅಂತ ಅರ್ಥ ಆಗೋದಿಲ್ಲ. ಆದ್ದರಿಂದ ಏನು ಭಾರಿ ವಿಷಯ ಬಂದಾಗಾಯಿತು. ಸ್ವರ್ಗ ಅಪೂರ್ವ ದೇವತಾದ್ಯರ್ಥೋಪಿ ನ ಪದಪ್ರಯೋಗಾದೇವ ಸಿದ್ಧ, ಇನ್ನೂ ಫಲ ಸ್ವರ್ಗ ಅಪೂರ್ವ ಉತ್ಪಾದನೆ ದೇವತಾ ಇತ್ಯಾದಿ ಮಂತ್ರಗಳಿರತಕ್ಕಂಥ ಅರ್ಥಗಳೆಲ್ಲ ಪದಪ್ರಯೋಗಾದೇವರ ಸಿದ್ಧ. ಬರೀ ಪದಪ್ರಯೋಗದಿಂದ ಅರ್ಥ ಆಗೋದಿಲ್ಲ ಯಾರಿಗೂ ಕೂಡ. ಕಿಂತು ಸನ್ನಿಹಿತ ಅನೇಕ ವಾಕ್ಯಾರ್ಥ ಸಾಮರ್ಥ್ಯ, ಅಲ್ಲಿರ್ತಕ್ಕಂಥ ಅನೇಕ ವಾಕ್ಯಾರ್ಥಗಳನ್ನು ಜೋಡಿಸಿದಾಗ ಒಂದು ಓ ಹೌದಾ ಬ್ರಹ್ಮ ಅಂದರೆ ಹೀಗ ಅಂತ ಆಮೇಲೆ ಅರ್ಥ ಆಗುತ್ತೆ, ತಕ್ಷಣ ಅರ್ಥ ಆಗೋದಿಲ್ಲ. ಇತ್ಯತಃ ಭಾಷ್ಯಕಾರ ಎಷ್ಟೋ ಥರದೊಂದು ವರ್ಕಡೆ ಒಂದು ಪ್ರಾಬ್ಲಮ್ ಇರುತ್ತೆ, ವರ್ಕಡೆ ಎಕ್ಸಾಂಪಲ್ ಇದೆ. ಆ್ಯಕ್ಚುಲಿ ವಿದ್ಯಾರ್ಥಿಗೆ ಅರ್ಥ ಆಗೋದಿಲ್ಲ, ಅಷ್ಟು ಓದ್ತಾರೆ ಎಲ್ಲ ಮಾಡ್ತಾನೆ, ಸರಿ ಕ್ಲಿಯರ್ ಆಗಲಿಲ್ಲ ಅಂತ ಹೋಗ್ತಾರೆ. ಯಾಕೆಂದರೆ ಅದಕ್ಕೇನಾಗಿರ್ಬೇಕು, ಅದಕ್ಕೆ ಪ್ರತಿಯೊಂದು ಅಲ್ಲಿ ಒಂದು ಫಾರಮ್ಲಿ ಎಷ್ಟು ಅಕ್ಷರ ಉಪಯೋಗ ಅದಕ್ಕೆ ಅರ್ಥ ಗೊತ್ತಾಗಬೇಕು. ಇನ್ನೊಂದು ಫಾರಮ್ ಉಪಯೋಗಿಸ್ಕೊಂಡು ಅರ್ಥ ಬರೆದಿರ್ತಾರೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ಅವಾಗ ಸೊಲ್ಯೂಷನ್ ತಿಳಿದಿಲ್ಲ, ತಿಳಿಯೋದೇ ಇಲ್ಲ. ಆದರೆ ಕಣ್ಣಿಗೆ ಕಂಡಂತೆ ಯಾವ ರೀತಿ ಅರ್ಥಜ್ಞಾನ ಬರುತ್ತೋ, ಪದಾರ್ಥ ಜ್ಞಾನ ಬರುತ್ತೋ, ಹಾಗೆ ಆಗಮನದಿಂದ ಬರೋದಿಲ್ಲ ಅಂದಮೇಲೆ ಓಂ ಅಂತ ಹೇಳಿದ್ರೆ ಏನು ಮತ್ತೆ ಹೇಳಿದಾಗತ್ತೆ? ಅದರಿಂದ ಓಂ ಅನ್ನೋದು ಉತ್ತರ, ಬ್ರಹ್ಮ ಅನ್ನೋದು ಉತ್ತರ ಅಂದ್ರಿ, ಏನು ಉತ್ತರ ಆಯಿತು ಕೇಳ್ತಾನೆ. ಸ್ವರ್ಗ ಅಪೂರ್ಗ ಅಪೂರ್ವ ದೇವತಾದ್ಯರ್ಥೋಪಿರ ಪದಪ್ರಯೋಗಾದೇವ ಸಿದ್ಧ, ಕಿಂತು ಸನ್ನಿಹಿತ ಅನೇಕ ವಾಕ್ಯಾರ್ಥ ಸಾಮರ್ಥ್ಯ ಲಭ್ಯತೆ ಇತ್ಯತಃ ಭಾಷ್ಯಕಾರ. ಅದಕ್ಕೋಸ್ಕರ ಮಾತು ಹೇಳ್ತಾರೆ, ಓತತ್ವವಾಚಿ ಇತಿ. ಎನ್ನ ದುಃಖೇನ ಸಂಭಿನ್ನಂ ರಚಗ್ರಸ್ತಮನಂತರಂ ಅಭಿಲಾಷೋಪನೀತಂಚ ಸುಖಂ ಸ್ವರ್ಗಪದಾಸ್ಪದಂ ಇತಿ. ಜ್ಯೋತಿಷ್ಠೋ ಸ್ವರ್ಗಕಾಮೋ ಹೇಗೆ ತರಾಯಿರಿ ಕೆಲವು ವಿಷಯಗಳಿಗೆ ಅರ್ಥ ಬರೀತಾರೆ. ಏನೇನಿದೆ ಅಲ್ಲಿ? ಸ್ವರ್ಗ ಅಪೂರ್ವ ದೇವತಾದ್ಯರ್ಥೋಪಿ, ಈ ಪದ ಸಾಮಾನ್ಯವಾಗಿ ಹೆಚ್ಚು ಬಳಕೆಯಲ್ಲಿಲ್ಲ. ಸ್ವರ್ಗ ಏನೋ ಅರ್ಥ ಆಗುತ್ತೆ, ಅಪೂರ್ವ ಅನ್ನೋದು ಅದು ನಪೂರ್ವ, ನಾವು ಕನ್ನಡದಲ್ಲಿ ಕೇಳಿದ್ರೆ ಅಪೂರ್ವ ರೀತಿಯಲ್ಲ, ಟೆಕ್ನಿಕಲ್ ಟರ್ಮ್ ಅದು, ಮೀಮಾಂಸಕರ ಟೆಕ್ನಿಕಲ್ ಟರ್ಮ್. ಆ ದೇವತಾ ಅನ್ನೋದು ಪ್ರತಿಪಾದ್ಯ ದೇವತಾ, ಅದೇ ರಾಯರು ಮಾಹಿತಿ ಕೊಡ್ತಾರೆ. ಸ್ವರ್ಗ ಅಂದ್ರೆ ಏನಪ್ಪ? ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಮನಂತರಂ ಅಭಿಲಾಷೋಪನೀತಂಚ ಸುಖಂ ಸ್ವರ್ಗಪದಾಸ್ಪದಂ ಇತಿ ಅನೇಕ ವಾಕ್ಯಾರ್ಥಲಭ್ಯ ಸ್ವರ್ಗಪದಾರ್ಥ. ಏನು ಮಾಡಿಬಿಟ್ಟ, ಅಲ್ಲಿ ಹೇಗಿತ್ತಪ್ಪ ಇಳ್ಕೊಂಡಿದ್ದಲ್ಲ ಹೋಟ್ಲು ಅಂದ. ಸ್ವರ್ಗ ಅಂದ್ಬಿಟ್ಟ ಅವನು, ಗೊತ್ತಾಯ್ತಾ? ಸ್ವರ್ಗ ಅನ್ನೋಕೆ ಇಷ್ಟೆಲ್ಲ ಗೊತ್ತಿರಬೇಕು ಅವನಿಗೆ. ಏನು ಎನ್ನ ದುಃಖೇನ ಸಂಭಿನ್ನಂ, ಅಲ್ಲಿ ದುಃಖ ಇರೋದಿಲ್ಲ. ರಜಗ್ರಸ್ತ ಅನಂತರಂ, ಆಮೇಲೆ ಸುಲಭ ಬಿಟ್ಟೋಗ್ಲಕ್ಕಂತಲ್ಲ, ಗಟ್ಟಿಯಾಗಿರುತ್ತೆ. ಅಭಿಲಾಷೋಪನೀತಂಚ, ಬೇಡಿದ್ದೆಲ್ಲ ಸಿಗುತ್ತೆ. ಅದನ್ನು ಸುಖಂ ಸ್ವರ್ಗ ಪದಾಸ್ತದ, ಆಗ ಸ್ವರ್ಗ ಸುಖ ಅಂತ ಕರೀತಾರೆ. ಸ್ವರ್ಗ ನೋಡಿಲ್ಲ ಅವನು, ಸ್ವರ್ಗ ನೋಡಿಲ್ಲ, ಸ್ವರ್ಗ ಸುಖ ಅಂತ ಉಪಯೋಗಿಸ್ತಾನೆ. ಅಮೃತ ಎಂದೂ ಕುಡಿದಿಲ್ಲ, ಅಮೃತ ಇದ್ದಾಗಿದೆ ಅಂತ ಹೇಳ್ತಾನೆ. ಅಯ್ಯೋ ನರಕ, ಪ್ರಶ್ನೆಯಲ್ಲಿ ಬಂದಲ್ಲ ನರಕ ಅಂದ್ಬಿಡ್ತು, ನರಕಕ್ಕೆ ಹೋಗಿಲ್ಲ ಅವನು. ಅದೆಲ್ಲ ಕೂಡ ಕೆಲವು ಪದಗಳು ಏನಾಗಿದೆ ಅಂತ ಕೇಳಿದರೆ, ಉಪಯೋಗಿಸಿ ಅಭ್ಯಾಸ ಆಗಿದೆ. ಸ್ವರ್ಗ ಅನ್ನೋ ಪದಕ್ಕೆ ನಾವು ಒಂದೇ ಅರ್ಥ ಇಟ್ಕೊಂಡಿದ್ದೇವೆ, ಆ ಅರ್ಥ ಉಪಯೋಗಿಸ್ತಾರೆ ಅಂತ ತಿಳ್ಕೊತೇವೆ. ಬರೀ ಸ್ವರ್ಗಕ್ಕೆ ಅರ್ಥ ಆಗಲಿ, ಇಷ್ಟೆಲ್ಲ ನೋಡಿದಾಗ ಅರ್ಥ ಆಯಿತು. ಸೊ ಬ್ರಹ್ಮ ಅನ್ನೋದು ಕೂಡ ಹಾಗೆ ತಾನೇ ಆಗಬೇಕಾದೀಗ ಅಂತ ಹೇಳಬೇಕು. ಅದೇ ರೀತಿ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ವೇಜೇತ ಇತಿ ಯಾಗಸ್ಯ ಸ್ವರ್ಗ ಸಾಧನತ್ವ ರೂಪ ವಾಕ್ಯಾರ್ಥ ಸಾಮರ್ಥ್ಯ ಲಭ್ಯೋ ಅಪೂರ್ವಾಖ್ಯೋ ಅರ್ಥ. ಸ್ವರ್ಗ ಇದೆ ಅಂತ ಗೊತ್ತಾಯಿತು, ಅವಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಜ್ಯೋತಿಷ್ಠೋಮೇನ ಯಜೇತ ಅಂತ ಬಂತು. ಇಂಥ ಸ್ವರ್ಗ ಬೇಕು ಅಂತಿದ್ದರೆ ಜ್ಯೋತಿಷ್ಠೋಮೇನ ಮಾಡಬೇಕು ಅಂತ ಹೇಳಿದ. ಯಾಗಚ್ಚ ಸ್ವರ್ಗ ಸಾಧನತ್ವ ರೂಪ ವಾಕ್ಯಾರ್ಥ ಸಾಮರ್ಥ್ಯ ಲಭ್ಯೋ ಅಪೂರ್ವಾಖ್ಯೋ ಅರ್ಥ. ಓಹೋ, ಜ್ಯೋತಿಷ್ಠೋಮ ಅನ್ನೋದು ಸ್ವರ್ಗ ಸಾಧನವಾಗಿರ್ತಕ್ಕಂತಹ ವಿಷಯ ದೊಡ್ಡ ಯಾಗವಾಗಿದೆ ಅನ್ನೋ ಅರ್ಥ. ಆ ಪ್ರಸಂಗ ನೋಡಿದಾಗ ಅರ್ಥ ಆಗುತ್ತೆ. ಸ್ವರ್ಗ ಜ್ಞಾನವೂ ಅವನಿಗಿದೆ, ಜ್ಯೋತಿಷ್ಠೋಮದ ಜ್ಞಾನ ಇದೆ. ಜ್ಯೋತಿಷ್ಠೋಮ ಮಾಡಿದರೆ ಸ್ವರ್ಗ ಸಿಗುತ್ತೆ ಅನ್ನೋ ಸಂಬಂಧ ಜ್ಞಾನ ಬಂತು. ಇಷ್ಟೆಲ್ಲ ತಕ್ಷಣ ಅರ್ಥ ಆಗುತ್ತೆ, ಇಷ್ಟು ತಿಳ್ಕೊಂಡಿರ್ಬೇಕು. ನೋಡಿದ್ರ ವಜ್ರಹಸ್ತ ಸಹಸ್ರಾಕ್ಷ ದೇವತ, ಅದು ಸ್ವರ್ಗದ ಅರ್ಥ. ಆಮೇಲೆ ಅಪೂರ್ವದ ಅರ್ಥ, ಈ ದೇವತ ಅಂದರೆ ಅರ್ಥ ಹೇಳ್ತಾರೆ. ವಜ್ರಹಸ್ತ ಸಹಸ್ರಾಕ್ಷ ಇತ್ಯನೇಕ ವಾಕ್ಯಾರ್ಥ ಸಾಮರ್ಥ್ಯ ಲಭ್ಯ ಇಂದ್ರಾದಿ ದೇವತಾರೂಪೂ ಅರ್ಥ ಇತ್ಯರ್ಥ. ಇಂದ್ರದೇವನ ಕೂಡ ತ್ಯಾಗ ಮಾಡೋ ಅಂದ್ಬಿಟ್ರು. ಇಂದ್ರದೇವರು ಅಂತಷ್ಟು ಏನು ಅರ್ಥ ಇದೆ ಅದಕ್ಕೆ? ವಜ್ರಹಸ್ತ ಸಹಸ್ರಾಕ್ಷ, ಇಂದ್ರದೇವರ ಕೆಲವು ಗುಣಗಳು ಇತ್ತು. ಇದು ಸಾಮರ್ಥ್ಯಂ ಅನ್ಯಥಾ, ಇದೆಲ್ಲ ಗೊತ್ತಿದ್ದರೆ ಮಾತ್ರ ಅದಿಷ್ಟು ಅರ್ಥ ಆಗಲಿ, ಏನು ಅರ್ಥ ಆಗ್ತಿರಲಿಲ್ಲ. ಅಂದಮೇಲೆ ಓಂ ಶಬ್ದಕ್ಕೆ, ಬ್ರಹ್ಮ ಶಬ್ದಕ್ಕೆ ಏನು ಅರ್ಥ ಆಯಿತು ನಮಗೆ ಅಂತ ಕೇಳಿದರೆ, ಕರೆಕ್ಟ್ ಪ್ರಶ್ನೆ ಸರಿಯಾಗಿ ಕೇಳಿದ್ದೆ, ಉತ್ತರ ಕೊಡ್ತೇವೆ ನೋಡು ಅಂತ ಹೇಳ್ತಾರೆ. ಇಂದು ಸನ್ನಿಹಿತ ಅನೇಕ ವಾಕ್ಯಾರ್ಥ ಸಾಮರ್ಥ್ಯ ಲಭ್ಯತೆ ಇತ್ಯತಃ ಭಾಷ್ಯಕಾರ ಓತತ್ವವಾಚಿ. ಈಗ ಅಲ್ಲಿ ಓಂ ಇದೆಯಲ್ಲ, ಓಂ ಹೇಗೆ ಬಂದಿದೆ ಅಂತ ಹೇಳ್ತಾರೆ. ಓಂಕಾರ ಅಂಬೋದು ಹೇಗಿದೆ? ಓತತ್ವವಾಚಿ ಓಂಕಾರ, ಪೂರ್ಣತ್ವವಾಚಿ ಅಂತ ಅರ್ಥ. ಓತತ್ವ ಅಂದರೆ ಪೂರ್ಣತ್ವ, ಪೂರ್ಣತ್ವ ಹೇಳೋದು ಓಂಕಾರದ ಅರ್ಥ. ಸೊ ದೇವರಲ್ಲಿ ಪೂರ್ಣತ್ವ ಹೇಳೋದು ಅಂದರೆ ಏನು? ಗುಣಪೂರ್ಣತ್ವ ಹೇಳೋದು ಅಂತ ಅರ್ಥ. ಆಚಾರ್ಯರು ಅವರು ಆಚಾರ್ಯನ ಹೆಸರಿಡಿದು ಕರೆಯೋದಿಲ್ಲ, ಟೀಕಾರ ಅಮಂದ ಬೋಧ ಭಗವತ್ಪಾದರು ಅಂತ ಕರೀತಾರೆ. ಅವು ಇಲ್ಲಿ ಭಾಷ್ಯಕಾರಿಗಳು ಆಚಾರ್ಯ ಅಂದ್ಬಿಡ್ತಾರೆ ಅಷ್ಟೇ. ಈಗ ಅಂದರೆ ಆಚಾರ್ಯರ ಬಗ್ಗೆ ಹೆಸರು ಹೇಳಬಾರದು, ಅಷ್ಟರ ಮಟ್ಟಿಗೆ ಅವ್ರಿಗೆ ಭಾರಿ ಗೌರವ ಅವರಿಗೆ. ಹಿಶಬ್ದೋ ಹೇತ್ವರ್ಥೆ, ಗೌರವ ಇದ್ದಲ್ಲೇ ಹೆಸರು ಉಚ್ಚಾರಣೆ ಮಾಡೋ ಪದ್ಧತಿ ಕಡಿಮೆ ಆಗಿಬಿಡುತ್ತೆ. ಗೊತ್ತಾಯ್ತಾ? ಹಿಂದಿನ ಕಾಲಕ್ಕೆ ಗಂಡಂತರು ಹೇಳುತ್ತಿದ್ದಿಲ್ಲ, ಗೌರವ ಇತ್ತು. ಇಲ್ಲ ಆದ್ದರಿಂದ ಏ ಬಾರೋ ಅಂತ ಕರೆದ್ಬಿಡುತ್ತೆ, ಗೌರವ ಹೋಗಿಬಿಟ್ಟಿದೆ. ಈಗ ಗೌರವ ದಿನೇ ನಾವು ಫ್ರೆಂಡ್ಸ್, ನೀವು ಫ್ರೆಂಡ್ಸ್, ಏನು ಮಹಾ ದೊಡ್ಡ ವಿಚಾರ? ಆ ಥರ ಒಂದು ಹೊಸ ಕಲ್ಚರ್ ಈಗ ಬರ್ತಿರೋದೆಲ್ಲ ತೀರಾ ಇದು ಫಸ್ಟ್ ಓವರ್ ಕೆಟ್ಟ ಕಲ್ಚರ್. ಹಿಶಬ್ದೋ ಹೇತ್ವರ್ಥ ಓಂಕಾರಸ್ತಾವದ ಓತತ್ವಶ್ಯ ಗತತ್ವಶ್ಯ ಪ್ರವಿಷ್ಟತ್ವಶ್ಯ ವಾ ವಾಚಕ. ಈ ಓಂಕಾರಕ್ಕೇನಪ್ಪ ಅರ್ಥ ಇದೆ? ಓತತ್ವಶ್ಯ ಗತತ್ವಶ್ಯ ಪ್ರವಿಷ್ಟತ್ವಶ್ಯ ವಾ ವಾಚಕ. ಇಲ್ಲ ಓತತ್ವ ಹೇಳಬೇಕು ಓಂಕಾರ, ಅಥವಾ ಗತತ್ವ ಹೇಳಬೇಕು, ಅಥವಾ ಪ್ರವಿಷ್ಟತ್ವ ಹೇಳಬೇಕು. ಮೂರರ್ಥ ಅದಕ್ಕೆ ಹೇಳಬೇಕು. ಗತ್ಯಾದ್ಯರ್ಥಸ್ಯ ಅವತೇಹೇ ಖಲು ರೂಪಮೇತತ್. ಯಾತಕ್ಕೆ ಅಂದರೆ ಅವತಿ ಅನ್ನೋದು ರೂಪ ಇದೆ. ಅವತಿ ಅನ್ನೋದರಿಂದ ಬಂದಿರೋದು ಯಾವುದು? ಓಂಕಾರ. ಅದಕ್ಕೇನು ಅರ್ಥ ಇದೆ? ಗತ್ಯಾದಿ ಅರ್ಥ ಇದೆ. ಅವತೇಹೇ ಟಿಲೋಪಶ್ಚೇತಿ ಸೂತ್ರ, ಅವತೇ ಅನ್ನೋದಕ್ಕೆ ಟಿಲೋಪವಾಗಿಬಿಟ್ಟು ಓಂಕಾರ ಬಂದಿದೆ. ಓಮಿತಿ ಪುನಃ ಕಸ್ಯ ವಕ್ತ ವಕ್ತೀತಿ ಪ್ರಶ್ನಪೂರ್ವಕಂ ಅವತಿ ನಾಮ ಅಯಂ ಧಾತು ಗತಿಕರ್ಮ ಪ್ರವೇಶನ ಕರ್ಮ ಚ ಇತ್ಯತ್ರಾಪಿ ಏವಮೇವ ನಿರುಕ್ತತ್ವಾತ್. ಓಮಿತಿ ಪುನಃ ಕಸ್ಯ ವಕ್ತ, ಓಮನು ಯಾರೇ ಕುರಿತು ಹೇಳ್ತಾ ಇದೆ ಅಂದರೆ ಅವತಿ ನಾಮ ಅಯಂ. ಅವತಿ ಅಂದರೆ ಈ ಅವ ಧಾತು ಏನಿದೆಯಲ್ಲ, ಇದಕ್ಕೆ ಅರ್ಥ ಏನಿದೆ? ಧಾತು ಗತಿಕರ್ಮ, ಗಮನವನ್ನು ಹೇಳ್ತಾ ಇದೆ. ಪ್ರವೇಶನ ಕರ್ಮ, ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾ ಇದೆ ಅಂತ ಅಲ್ಲೇ ಉತ್ತರ ಕೊಟ್ಟಿರೋದ್ರಿಂದ ಓಂಕಾರವನ್ನು ಬಂದು ಮಾಡ್ತಾರೆ ಕೆಲಸ ಇಷ್ಟೇ. ಓಂ ಶಬ್ದ ಇಲ್ಲಿದೆ, ನಿಮ್ಮ ಪ್ರಶ್ನೆ ಉತ್ತರವಾಗಿದೆ ಅಂತ ಹೇಳಿ. ಓಂ ಶಬ್ದ ಏನು ಉತ್ತರ ಕೊಡುತ್ತೆ ಅಂದರೆ, ಇಲ್ಲಿ ಜನವಾಗಿರ್ತಕ್ಕಂತಹ ಅನಾತ್ಮ ದೇಹಾದಿಗಳ ಜಿಜ್ಞಾಸೆಯೂ ಅಲ್ಲ, ಬರೀ ಚೇತನವಾಗಿರ್ತಕ್ಕಂಥ ಜೀವಾದಿಗಳ ಜಿಜ್ಞಾಸೆಯೂ ಅಲ್ಲ, ಇದು ಪರಮಾತ್ಮನ ಜಿಜ್ಞಾಸೆ ಅಂತ ಹೇಳ್ತಾ ಇದೆ ಅಂದರು. ಅದು ಹೇಗೆ ಹೇಳುತ್ತೆ ಓಂಕಾರ ಅಂತ ಕೇಳಿದರೆ, ಓಂಕಾರ ಎಲ್ಲಿಂದ ಬಂದಿದೆ ಗೊತ್ತೇನಪ್ಪ? ಅವು ಧಾತುವಿನಿಂದ ಬಂದಿದೆ, ಅದಕ್ಕಿಷ್ಟು ಅರ್ಥ ಇದೆ. ಅರ್ಥದ ಪ್ರಕಾರ ಓಂ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಆಗುತ್ತೆ. ಅಲ್ಲಿಗೆ ಎಂಡ್ ಮಾಡಬೇಕು, ಅಲ್ಲಿಂದ ಬೇಸಿಕಲಿ ಬೇಸಿಕ್ಕಾಗಿ ಡಿರೈವ್ ಮಾಡ್ತಾ ಬರ್ತಾರೆ ಈಗ. ತಥಾ ಚ ಒಟ್ಟು ಆದರೆ ಅದ್ರ ಮೇಲೆ ಏನಾಯಿತು ಅಂದರೆ, ಯದ್ಯಸೌ ಕರ್ಮಣಿ ತದಾ ಕರ್ತು ಯದಿ ವಾ ಕರ್ತರಿ ತದಾ ಕರ್ಮಣು ಅಪೇಕ್ಷಾಯಾಮ್ ಉಪಪದಾದಿ ಅಭಾವೇಪಿ ಯೋಗ್ಯತೆಯ ಶ್ರುತ್ಯಂತರ ಅಸುತ್ಯಂತರಾದಿಫಲಾತ್ವಾ ಅಸೌ ಓಂಕಾರ ತಸ್ಯ ಜಿಜ್ಞಾಸ್ಯಸ್ಯ ಗುಣೈಹಿ ಆನಂದಾದಿ ಅನಂತ ಕಲ್ಯಾಣ ಗುಣಗಣೈಹಿ ಗುಣಾನ್ ಓತತಾಂ ವಕ್ತಿ. ಅದೇ ಆಮೇಲೆ ಹೇಳ್ತಾರೆ ಎಷ್ಟ ತಥಾಚ ಅವತಿ ಗತಿಕರ್ಮ ಅಂತ ಹೇಳಿದ ಮೇಲೆ ಯದಿ ಅಸೌ ಕರ್ಮಣಿ ತದಾ ಕರ್ತು ಯದಿ ವಾ ಕರ್ತರಿ ತದಾ ಕರ್ಮಣ. ಇದು ಕರ್ತೃರ್ಥಕ ಉಪಯೋಗಿಸ್ತಾರೋ ಕರ್ಮಾರ್ಥಕ ಉಪಯೋಗಿಸ್ತಾರೋ ಅಂತ ಪ್ರಶ್ನೆ. ಕರ್ತರು ಅಂತ ಹೇಳಿದರೆ ಕೆಲಸ ಮಾಡುವವರು, ಅವನಿಗೆ ಸಂಬಂಧಪಟ್ಟಂತೆ ಓಂಕಾರ ಬಂದಿದೆಯೋ ಅಥವಾ ಕರ್ಮ ಮಾಡಲ್ಪಡುವ ವಸ್ತು ಕೆಲಸ ಅದಕ್ಕೆ ಸಂಬಂಧಪಟ್ಟಂತ ಹೇಳಿದ್ದಾರೋ ಅಂದ ಮೇಲೆ ಏನರ್ಥ ಅಂತ ಡಿಪೆಂಡ್ ಆಗಬೇಕು. ಯದ್ಯಸೌ ಕರ್ಮಣಿ ತದಾ ಕರ್ತು. ಒಂದು ಕರ್ಮದ ವಿಚಾರ ಹೇಳಕ್ಕೊರಟಾಗ ಕರ್ತುವಿನ ಬಗ್ಗೆ ಹೇಳುತ್ತೆ, ಕರ್ತರಿ ಬಗ್ಗೆ ಹೇಳೋದಕ್ಕೊರಟಾಗ ಕರ್ಮದ ಬಗ್ಗೆ ಹೇಳುತ್ತೆ. ಅಪೇಕ್ಷಾಯ ಉಪಪದಾದಿ ಉಪಪದಾದಿ ಅಭಾವೇ. ಉಪಪದ ಅಂದ್ರೇನು? ಅದಕ್ಕಿರ್ತಕ್ಕಂಥ ಪ್ರಿಫಿಕ್ಸ್ಗಳು, ಉಪಪದಗಳು ಪ್ರಿಫಿಕ್ಸ್ಗಳು. ಅಂದ್ರೆ ಏನಾಗಿದೆ, ಈಗ ಬರೀ ಓಂ ಅಂದ್ಬಿಟ್ರೆ ಅಷ್ಟೇ, ಯಾವುದರಿಂದ ಓಂ ಇಲ್ಲ. ಸೊ ಅದು ಯಾವುದರಿಂದ ಅಂತ ಹೇಳದೆ ಹೋದರೆ ನಮಗೆ ಅರ್ಥನೇ ಆಗೋದಿಲ್ಲ. ಆಗ ಹೇಳುತ್ತೆ ಯೋಗ್ಯತೆಯ ತುಂಬಿತ್ತು ಅರ್ಥ ಮಾಡ್ಕೋತಾನೆ. ಕೊಡ ತುಂಬಿತ್ತು ಅಂದ್ರೆ ಏನರ್ಥ? ನೀರಿಂದ ತುಂಬಿತ್ತು ಅಂತ ಅರ್ಥ. ಅಲ್ಲಿ ನೀರು ಅಂತಿಲ್ಲ, ಅದು ತುಂಬಿರ್ಬೇಕಾದ್ರೆ ಕೊಡದಲ್ಲಿ ಏನಾಗಿರ್ಬೇಕು? ಅದು ನೀರಾಗಿರ್ಬೇಕು. ಅದು ಅದು ಅಲ್ಲದೆ ಅದರ್ವೈಸ್ ಸ್ಪೆಸಿಫೈಡ್ ಇಲ್ಲ. ಎಣ್ಣೆ ತುಂಬಿತ್ತು ಅಂತ ಹೇಳಿ ಎಣ್ಣೆ ಸೇರಿಸ್ಬೇಕಾದ್ರೆ ಹಾಲು ತುಂಬಿತ್ತು ಹಾಲು ಸೇರಿಸ್ಬೇಕು. ಏನು ಹೇಳಿದ್ರೆ ಏನಂತ ಅರ್ಥ? ಅದಕ್ಕೆ ನೀರಿಂದ ತುಂಬಿತ್ತು ಅಂತಲೇ ಅರ್ಥ. ಅದಕ್ಕೆ ತುಂಬಿದವನು ಅಂದ್ರೆ ಏನರ್ಥ? ಗುಣದಿಂದ ತುಂಬಿದವನು ಅಂತಲೇ ಅರ್ಥ. ದೇವರು ತುಂಬಿದವನು ಅಂದ್ರೆ ಏನು? ಗುಣದಿಂದ ತುಂಬಿದವನು. ಅದೇ ಪದ ಅಲ್ಲಿಲ್ಲ, ಬಟ್ ಪದ ಹೇಳೋದೇ ಹಾಗೆ. ಗೊತ್ತಾಯ್ತಾ? ತುಂಬೋ ಪದಕ್ಕೆ ಬೇರೆ ಪದ ಸೇರಿಸಕ್ಕೆ ಬರೋ, ಬೆಂಕಿಯಿಂದ ತುಂಬಿತ್ತು ಹೇಳಕ್ಕೆ ಬರೋದಿಲ್ಲ. ಅದೇ ಪದನೇ ಉಪಯೋಗಿಸ್ಬೇಕು. ಕೊಡ ಅಂತಷ್ಟು ಧಾನ್ಯದಿಂದ ತುಂಬಿತ್ತು ಹೇಳಕ್ಕೆ ಬರೋದಿಲ್ಲ. ಆ ತುಂಬಿಸೋದು ಪಡ ಪರ್ಪಸ್ ಏನು ಕೊಡೋದು ಯಾವಾಗಲೂ? ನೀರು ತುಂಬಿಸೋದೇ ಪರ್ಪಸ್. ಅದು ಉಪಪದಾದಿ ಅಭಾವೇಪಿ ಯೋಗ್ಯತ. ಅದು ಯೋಗ್ಯತ ಅಂತ ಕರೀತಾರೆ. ಒಂದು ಮಾಡ್ತಾರೆ ಸಿಂಚೇತಿ ಎಂದು ಬಿಡ್ತಾರೆ. ಸಿಂಚೇತಿಯನ್ನು ಸಿಂಪಡಿಸ್ತಾನೆ ಯಾರಿಂದ? ನೀರಿನಿಂದ ಸಿಂಪಡಿಸ್ತಾನೆ. ಅದು ಪ್ರೋಕ್ಷಣೆ ಮಾಡುವಂತ ಯಾವುದನ್ನ ಪ್ರೋಕ್ಷಣೆ ಮಾಡಿ ಕೇಳ್ತಾರ? ಪ್ರೋಕ್ಷಣೆ ಮಾಡಿ ಅಂದ್ಬಿಡ್ತು. ನೈವೇದ್ಯ ಪ್ರೋಕ್ಷಣೆ ಮಾಡಿ, ಏನು ಪ್ರೋಕ್ಷಣೆ ಮಾಡಿ? ಬೆಂಕಿ ತೊಗೊಂಡು ಪ್ರೋಕ್ಷಣೆ ಮಾಡಿ ಗತಿ ಏನಾಗಬಹುದು? ಅದು ಹೇಳಿದವರೆಲ್ಲ ಪ್ರೋಕ್ಷಣೆ ಮಾಡೋದು ಕೂಡ ಅದರ ಪ್ರತೀತಿ ಆಗುತ್ತೆ. ಯೋಗ್ಯತೆಯ ಪ್ರೋಕ್ಷಣೆ ಮಾಡಿ ಅಂತಷ್ಟು ಎರಡು ಅರ್ಥ ಆಗಬೇಕು. ನೀರಿಂದ ಪ್ರೋಕ್ಷಣೆ ಮಾಡಿ, ಇದಕ್ಕೆ ಪ್ರೋಕ್ಷಣೆ ಮಾಡಿ, ನನಗಲ್ಲ. ಆ ರೀತಿ ಎರಡೆರಡು ಅರ್ಥ ಕೊಡೋದ್ರಿಂದ ಉಪಪದ ಇಲ್ಲದೆ ಹೋದರೂ ಕೂಡ ಅದು ಯೋಗ್ಯತ ಅಂತ ಕರೀತಾರೆ. ಆಕಾಂಕ್ಷ ಸನ್ನಿಧಿ ಯೋಗ್ಯತಾವತಾಂ ಪದಾನಾಂ ಸಮೂಹೋ ಹಿ ವಾಕ್ಯಂ. ಯಾವುದೇ ಒಂದು ವಾಕ್ಯ ಉಪಯೋಗಿಸಿದಾಗ ಆಕಾಂಕ್ಷ ಏನಿದೆ, ಅದೇ ರೀತಿ ಯೋಗ್ಯತ ಯೋಗ್ಯತೆ ಇರಬೇಕಾದ್ರೆ. ಯಾರೋ ಬಡವ ನೋಡಿ ಕುಬೇರ ಅಂದ್ಬಿಟ್ಟ, ಅಯ್ಯೋ ಸುಮ್ಮನೆ ಸಾಕು ಇನ್ನೊಮ್ಮೆ ಹೇಳಬೇಡ ಮಾತನ್ನ, ಅವ್ರದ್ದು ಪೈಸೆ ಕೂಡ ಇಲ್ಲ ಪಾಪ ಅಂತ ಹೇಳಿಬಿಡ್ತಾನೆ. ಯೋಗ್ಯತೆ ಇಲ್ಲ ಅದು. ಯೋಗ್ಯತೆ ಇರಬೇಕು. ಆಮೇಲೆ ಸನ್ನಿಧಿ ಅಗ್ನಿ ಉಷ್ಣ ಅಂತ ಹೇಳಬೇಕಾದ್ರೆ ಅಗ್ನಿ ಮತ್ತು ಉಷ್ಣಗಳಿಗೆ ಏನಿರಬೇಕು? ಅಗ್ನಿ ಬಿಟ್ಬಿಟ್ಟು ಎಷ್ಟೋ ದಿವಸ ಬಿಟ್ಟು ಉಷ್ಣ ಅಂತ ಹೇಳಿದ್ರೆ ಏನರ್ಥ ಆಗಬೇಕು? ಅದಕ್ಕೆ ಸಾಧ್ಯ ಇಲ್ಲ. ಪದಗಳು ಸನ್ನಿಧಿ ಅಂತ ಹೇಳಿದ್ರೇನು? ಸಾಮೀಪ್ಯ ಇರಬೇಕು. ಆ ಪದಕ್ಕೆ ಎಷ್ಟು ಸಾಮೀಪ್ಯ ಇರಬೇಕು ಅಷ್ಟು ಸಾಮೀಪ್ಯ ಇರಬೇಕು, ಇಲ್ಲದೆ ಹೋದೇ ಇಲ್ಲ. ಜಿಜ್ಞಾಸ್ಯ ಗುಣೈಹಿ, ಈ ಜಿಜ್ಞಾಸ್ಯನ ಜಿಜ್ಞಾಸ ವಿಷಯ ಬಂದಿದೆ. ಈಗ ಜಿಜ್ಞಾಸ ವಿಷಯ ಅಂದರೆ ಕರ್ಮ, ಜಿಜ್ಞಾಸ ಕರ್ಮ ಪದ. ಈಗ ಬ್ರಹ್ಮ ಜಿಜ್ಞಾಸ್ಯನಾದ, ಬ್ರಹ್ಮ ಜಿಜ್ಞಾಸ್ಯನಾದ ಮೇಲೆ ಅವನು ತುಂಬಿರೋದೊಂದು ಯಾವುದನ್ನು ತುಂಬಿರಬೇಕೀಗ? ಗುಣಗಳಿಂದನೇ ತುಂಬಿರಬೇಕು. ಗುಣಗಳು ಏನಾಗಿರಬೇಕು? ಗುಣೈಹಿ ಆನಂದಾದಿ ಅನಂತ ಕಲ್ಯಾಣ ಗುಣಗಣೈಹಿ ಗುಣಾನ್ ಓತತಾಂ ವಕ್ತಿ. ಅದು ಆನಂದಾದಿ ಕಲ್ಯಾಣ ಗುಣಗಳಿಂದ ತುಂಬಿದವನು ಅಂತ ಅರ್ಥ. ಹೇಗೆ ಅಲ್ಲಿಂದ ರೂಟ್ನಿಂದ ತಂದು ಹೊಂದಿಸಿದ್ರೆ ಅದಕ್ಕೆ ಪಕ್ಷದ್ವಯೇಪಿ ಅನಂತ ಅನವದ್ಯ ಕಲ್ಯಾಣ ಗುಣ ಪೂರ್ಣತಾ ಏವ ಓಂಕಾರಸ್ಯ ಅರ್ಥ. ಮತ್ತು ಎರಡಕ್ಷದಲ್ಲೂ ಕೂಡ ಯಾವ ಪಕ್ಷ ಬೇಕಾದ್ರೂ ತಗೊಳ್ಳಿ, ಕರ್ತೃರ್ಥಕ ತಗೊಂಡ್ರೂ ಅಷ್ಟೇ ಕರ್ಮಾರ್ಥಕ ತಗೊಂಡ್ರೂ ಅಷ್ಟೇ, ಅನಂತ ಅನವದ್ಯ ಕಲ್ಯಾಣ ಗುಣಪೂರ್ಣತಾ ಏವ ಓಂಕಾರಸ್ಯ ಅರ್ಥ. ಓಂಕಾರಕ್ಕೆ ಅನಂತವಾದ ಅನವದ್ಯವಾದ, ಅನಂತವಾದ ಅಂದರೆ ಎಣಿಕೆ, ಅನವದ್ಯ ಅಂದರೆ ಅವಧ್ಯ ಅಂದರೆ ದೋಷ, ಅನವದ್ಯ ಅಂದರೆ ನಿರ್ದೋಷವಾದ ಕಲ್ಯಾಣ. ಕೆಟ್ಟ ಗುಣ ಅಂತ ಹೇಳಬಾರ್ದು. ಅವನು ಗುಣ ಹೇಳ್ತೀನಿ ಬನ್ನಿ ಅಂತ ಕರೆದ ಕೆಲವೊಮ್ಮೆ ಏನಾಗಿರುತ್ತೆ, ಕೆಟ್ಟದಕ್ಕೆ ಅರ್ಥ ಉಪಯೋಗಿಸ್ತಾರೆ. ದೇವರಿಗೆ ಮಾತ್ರ ಗುಣ ಅಂತ ಹೇಳಿದ ಮುಖ್ಯಾರ್ಥ ಏನು ಉಪಯೋಗಿಸ್ಬೇಕು? ಕಲ್ಯಾಣ ಗುಣ ಅಂತಲೇ ಅರ್ಥ. ಅನಂತಾನಂತ ಕಲ್ಯಾಣ ಗುಣಪೂರ್ಣ ಅಶೇಷ ದೋಷ ದೂರಾಯ ಕಲ್ಯಾಣ ಗುಣರಾಶಯೇ ಅಂತ ಕರೀತಾರೆ. ಗುಣತಾಯವ ಓಂಕಾರಸ್ಯ ಅರ್ಥ. ಬ್ರಹ್ಮಶಬ್ದಸ್ಯಾಪಿ ಸಯೇವ ಅರ್ಥ. ಓಂಕಾರಕ್ಕೆ ಅರ್ಥ ಬಂತಲ್ಲ, ಅನಂತಾನಂತ ಜ್ಞಾನಾನಂದಾದಿ ಅನಂತಾನಂತ ಕಲ್ಯಾಣ ಗುಣಪೂರ್ಣ ಅಂತ ಅರ್ಥ ಓಂಕಾರಕ್ಕೆ ಬಂತು. ಬ್ರಹ್ಮಶಬ್ದಕ್ಕೂ ಅದೇ ಅರ್ಥನೇ. ಬ್ರಹ್ಮಶಬ್ದಸ್ಯಾಪಿ ಸಯೇವ ಅರ್ಥ. ಅದೆಲ್ಲಿದೆ ಅಂದರೆ ಬೃಹತೇ ವೃದ್ಧ್ಯರ್ಥಸ್ಯ ಖಲು ಏತದ್ರೂಪಂ. ಅದು ಹೇಗೆ ಅವತಿಯಿಂದ ಬಂತು, ಇದು ಬೃಹತಿಯಿಂದ ಬಂತು. ಬೃಹ ಅಂದರೆ ಪೂರ್ಣತಾಯಾಮ್ ಅಂತಿರೋದು. ಬೃಹ ಅಂದರೆ ಪೂರ್ಣ ಅಂತ ಅರ್ಥ. ಬ್ರಹ್ಮ ಅಂದರೆ ಪೂರ್ಣ ಅಂತ ಅರ್ಥ. ಯಾವುದರಿಂದ ಪೂರ್ಣ? ಮತ್ತೆ ಗುಣಪೂರ್ಣ. ಯಾವುದು ಗುಣಗಳಿಂದ? ಜ್ಞಾನಾನಂದಾದಿಗಳಿಂದ ಗುಣ. ಎಷ್ಟು ಗುಣಗಳಿಂದ? ಅನಂತ ಗುಣಗಳಿಂದ. ಆ ರೀತಿ ಬಂತು. ಪೂರ್ವವದ್ಯೋಗ್ಯತೆಯ ಅಥ ಕಸ್ಮಾದುಚ್ಯತೆ ಬ್ರಹ್ಮ ಇತಿ ಬೃಹಂತೋ ಹಿ ಅಸ್ಮಿನ್ ಗುಣಾ. ಉಪನಿಷತ್ ಧಾತುವಿನಿಂದ ಬಂದಿರೋ ಅರ್ಥನೂ ಅದೇ. ಬಟ್ ಉಪನಿಷತ್ತು ಹೇಳೋದು ಹಾಗೆ ಹೇಳ್ತಾರೆ, ದೇವರು ಬ್ರಹ್ಮ ಅಂತ ಯಾತಕ್ಕೆ ಕರೀತಾರೆ? ಅಥ ಕಸ್ಮಾದ್ ಉಚ್ಯತೆ ಬ್ರಹ್ಮ ಇತಿ, ಅಲ್ಲಿ ಬ್ರಹ್ಮೇತಿ ಅಂತ ಪದ ಇದೆ. ಕನ್ನಡದಲ್ಲಿ ಬ್ರಹ್ಮೇತಿ ಬಂತು ಶುರುವಾಗ್ಬಿಡ್ತಾನೆ ಅವನು. ಬ್ರಹ್ಮೇತಿ ಗಂಟು ಬಿದ್ದು ಬಿಟ್ಟ ಅಂತ ಆ ಕಡೆ ಹೇಳಬೇಕಾದ್ರೆ ಈ ಕಡೆ ಕಡಿಮೆ, ಆ ಕಡೆಯಲ್ಲಿ ಜಾಸ್ತಿ. ಅವನು ಬ್ರಹ್ಮೇತಿ ಅವನು ಏನು ಮಾಡಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಯಾತಕ್ಕೆ ಬ್ರಹ್ಮೇತಿ ಅಂತ ಬಂದರು ಅಂದರೆ, ಬ್ರಹ್ಮೇತಿ ತ ಜಿಜಿಜ್ಞಾಸ ಸ್ವರಂಹೇತಿ ಅನ್ನಂ ಬ್ರಹ್ಮೇತಿ ಹೋವಾಚ. ಮತ್ತೆ ಸುತ್ತಿ ಮುತ್ತಿ ಯಾರ ಹತ್ರ ಹೋಗ್ಬಿಟ್ಟಾವೀಗ ಬ್ರಹ್ಮ ಇತಿ, ಬ್ರಹ್ಮ ಜಿಜ್ಞಾಸ ಸಂಬಂಧಪಟ್ಟ ಪದ ಅದು. ಅದು ಯಾವುದು ಕೆಟ್ಟ ಬರ್ತಲ್ಲ, ಪಿಶಾಚಿ ಬರ್ತಲ್ಲ ಉಪಯೋಗಿಸ್ಬಿಡ್ತಾರೆ ಹೆಚ್ಚು ಕಡಿಮೆ. ಬ್ರಹ್ಮೇತಿ ಗಂಟು ಬಿತ್ತು ಅಂತ ಹೇಳಿದರೆ ಅದು ದೇವ ಪೀಡಿ ಆಗಿರಬೇಕು ಅಂತ ಅರ್ಥ ಆಗಿದೆ ಅಲ್ಲ. ಅದು ಗಂಟು ಬಿಡುತ್ತೆ, ಬಿಟ್ಟು ಹೋಗೋದಿಲ್ಲ ಅಂಬರ್ಥಕ್ಕೆ ಮಾತ್ರ ಸರಿಯದು. ಬೃಹಂತೋ ಹಿ ಅಸ್ಮಿನ್ ಗುಣಾಹ, ಅದರಲ್ಲಿ ಗುಣಗಳು ತುಂಬಿ ಹೋಗಿಬಿಟ್ಟಿವೆ. ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ ದೇವರನ್ನು. ಆದ್ದರಿಂದ ಬ್ರಹ್ಮದೇವರಾಗಲಿಲ್ಲ. ಈತ ಈ ಬ್ರಹ್ಮ ಅಂತ ಕರೆದ ಮೇಲೆ ಗುಣಪೂರ್ಣ ಅಂತ ಹೇಳಿದ್ರಿಂದಾನೆ ಯಾವ ಬ್ರಹ್ಮದೇವರಾಗಲಿಲ್ಲ, ಸರ್ ಬ್ರಹ್ಮದೇವರಾಗಲೇ ಇಲ್ಲ. ಅದು ದೇವರಿಗೆ ಅಪ್ಲೈ, ಅದು ಸ್ವಲ್ಪ ಕಡಿಮೆ ಮಾಡಿ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಅನ್ವಯ. ಯಾತಕ್ಕೆ ಇಡೀ ಜೀವಕೋಟಿಯಲ್ಲಿ ಬ್ರಹ್ಮ ಎನ್ನ ಹೆಸರು ಅವ್ರಿಗೆ ಯಾತಕ್ಕೆ ಬಂತು ಅಂದರೆ, ಏ ಗುಣನಾವ ಜಗತ್ ಪ್ರಸಿದ್ಧ, ಆ ಅರ್ಥದಲ್ಲಿ ಬಂತು. ಅವರು ಗುಣಪೂರ್ಣರು ಟು ಲಿಮಿಟೆಡ್ ಸೆನ್ಸಲ್ಲಿ, ಪರಮಾತ್ಮ ಅಬ್ಸಲ್ಯೂಟ್ ಸೆನ್ಸಲ್ಲಿ ಬಂದ. ಅದಕ್ಕೆ ಮುಖ್ಯ ಬ್ರಹ್ಮ ಅಂದರೆ ಯಾರು? ಪರಮಾತ್ಮನೇ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಭಾಗವತದಲ್ಲೇ ಬಂದಿದೆ. ದೇವರು ಬ್ರಹ್ಮ ಅಂತಾರೆ, ಭಗವಾನ್ ಅಂತಾರೆ ಅಂತ ಕರೆದಿರೋದ್ರಿಂದ ದೇವರಿಗೆ ಫಸ್ಟ್ ಅಪ್ಲಿಕೇಶನ್. ಇಲ್ಲದ ಹೋದ್ರೇನಾಗುತ್ತೆ ಅವರಿಗೆ? ಇತ್ಯಾದಿ ಶುತ್ಯಂತರ ಫಲಾದ್ವಾ ಗುಣಾನಾಂ ಸಂಬಂಧ, ಒಂದು ಕಡೆಗೆ ಧಾತುರಿಂದ ಬಂದ ಅರ್ಥ, ಇನ್ನೊಂದು ಕಡೆಗೆ ವೇದದಿಂದ ಬಂದ ಅರ್ಥ. ಸೊ ಓಂಕಾರ ಇಜಿಕೊಳ್ತು ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದ ನಾರ ಬ್ರಹ್ಮ, ಬ್ರಹ್ಮ ಇಜಿಕೊಳ್ತು ಓಂಕಾರದ ಗುಣಪರಿಪೂರ್ಣನಾದಂತಹ ನಾರಾಯಣ ಅಂತ ಅರ್ಥ ಆಯಿತು. ಸೊ ವಿಷಯ ಯಾವುದೀಗ? ಅದೇ ವಿಷಯ ಅಂತ ಆಯಿತು. ಅದೇ ವಿಷಯನೇ ಬಂದಿರೋದ್ರಿಂದ ಜೀವ ಜಿಜ್ಞಾಸೆನೂ ಅಲ್ಲ, ಜಡ ಜಿಜ್ಞಾಸೆನೂ ಅಲ್ಲ ಅಂತ ಹೇಳಿದ್ದಾರೆ. ಈಗ ಏತದುಕ್ತಂ ಭವತಿ, ಅದೇ ತಾನೇ ನೆಕ್ಸ್ಟ್. ಯೋಗಿಕಾ ಹಿ ಶಬ್ದಾಃ ನ ಅವಶ್ಯಂ ಅರ್ಥಂ ಪ್ರತ್ಯಾಯನೇ ಅರ್ಥ ಪ್ರತ್ಯಾಯನೇ ಸಂಗತಿ ಗ್ರಹಣಮಪೇಕ್ಷಂತೆ ಕಿಂ ನಾಮ ನಿಗಮ ನಿರುಕ್ತ ವ್ಯಾಕರಣ ಬಲೇನ ಅವಯವ ಅರ್ಥ ಅವಗಮೇ ಸತಿ ತತ್ ಸಂಸರ್ಗ ಸಂಭಾವನಾಯಾಂ ಪ್ರಸಿದ್ಧಂ ಅನ್ಯಥಾ ಅಪೂರ್ವಮೇವ ಅರ್ಥಂ ಅವಗಮಯಂತಿ ವಾಕ್ಯರೂಪತ್ವಾತ್ ತೇಷಾಂ ಯಥಾಃ ಶ್ರೋತ್ಯಃ ಛಂದೋಧೀತೇ ವಾಕ್ಯಾರ್ಥೇ ಪದಪ್ರಯೋಗಃ ಇತಿ ನಚ ವಾಕ್ಯಂ ನಚ ವಾಚ್ಯಂ ರಂಗತಿಗ್ರಹಣಾಪೇಕ್ಷಂ ಅರ್ಥಂ ಅಬೋಧಯತಿ ಅಧಿಗತಾರ್ಥತ್ವ ಪ್ರಸಂಗಾತ್ ಅಶಕ್ಯತ್ವಾಚ್ಚ ಏತದುಕ್ತಂ ಭವತಿ. ಒಟ್ಟು ಆಚಾರ್ಯ ಮಾತಿನ ಅಭಿಪ್ರಾಯ ಏನು? ಓತತ್ವವಾಚಿ ಹಿ ಓಂಕಾರ ವಕ್ತಸೌ ತದ್ಗುಣೋ ತತಾಮ್ ಅಂತ ಹೇಳಬೇಕಾದ್ರೆ, ಯಾವ ದೃಷ್ಟಿಯಿಂದ ಓಂಕಾರ ನಾರಾಯಣ ವಾಚಕ, ಯಾವ ದೃಷ್ಟಿಯಿಂದ ಬ್ರಹ್ಮ ನಾರಾಯಣ ವಾಚಕ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯೋಗಿಕಾ ಹಿ ಶಬ್ದಾಹ, ಕೆಲವು ಶಬ್ದ ರೂಢ ಶಬ್ದಗಳು ಬೇರೆ, ಯೋಗಿಕ ಶಬ್ದಗಳು ಬೇರೆ. ರೂಢ ಶಬ್ದಗಳು ಅಂದರೆ ಏನು? ಆ ಶಬ್ದಕ್ಕೆ ಅರ್ಥ ಫಿಕ್ಸ್ ಆಗಿಬಿಡುತ್ತೆ, ಆ ಶಬ್ದಕ್ಕೆ ಅರ್ಥ ಫಿಕ್ಸ್ ಆಗಿರೋದು. ಪಂಕಜ ಕಮಲ ತಷ್ಟ ಅರ್ಥ ಆಗೋಯ್ತು. ಕೆಲವು ಪದಗಳಿಗೆ ಘಟ ಒಂದು ಅರ್ಥ ಆಯಿತು ನಮಗೆ. ಯೋಗಿಕ ಶಬ್ದಗಳು ಹಾಗಲ್ಲ. ಯೋಗ ಅಂದರೆ ಅವಯವ ಅರ್ಥವನ್ನು ಹೇಳಿದಾಗ ಯೋಗ ಅಂತ ಕರೀತಾರೆ. ಅವಯವಸೇ ಅರ್ಥ ಮಾಡಬೇಕು ಪದದಲ್ಲಿ. ನಾರಾಯಣ ನಾರ ಅಂದ್ರೇನು, ಅಯ್ಯಣ ಅಂದ್ರೇನು, ಕೂಡಿಸಿದಾಗ ನಾರಾಯಣ ಅಂತ ಆಗಬೇಕು. ಅದಕ್ಕೇನಂತ ಹೇಳಿದ್ರೆ ಅದಕ್ಕೆ ಅವಯವ ಅರ್ಥ ಅಂತ ಹೇಳಿದ್ರು. ಪದದ ಅವಯವಗಳನ್ನು ಬಿಡಿಸಿ ಅರ್ಥ ಹೇಳಿದಾಗ ಅದು ಯೋಗಿಕ. ಅವಯವ ಯೋಚನೆ ಮಾಡೋಕೆ ಹೋಗೋದು ಇಂಗ್ಲೀಷ್ ತಂತ್ರದಲ್ಲಿ ಏನಂತ ಅರ್ಥ, ಅದು ರೂಢಿ ಅಷ್ಟೇ. ಅವಯವ ಹೇಳೋದಕ್ಕೆ ಹೋಗೋದಿಲ್ಲ ಅದಕ್ಕೆ. ಆ ಪದಕ್ಕೆ ಅದೇ ಅರ್ಥ, ರೇಡಿಯೋ ರೇಡಿಯೋ, ಫ್ಯಾನ್ ಫ್ಯಾನ್ ಹೆಸರಿಟ್ಬಿಟ್ಟಿದ್ದಾರೆ. ಯಾತಕ್ಕೆ ಅಂತ ಅದಕ್ಕೊಂದು ಒಂದು ಸಮುದ್ರ ತೋರಿಸ್ತೇವಲ್ಲ, ನದನ್ಯಾತೀತಿ ನದಿ, ನದಿ ಶಬ್ದಕ್ಕೆ ಅರ್ಥ ಇದೆ, ಶಬ್ದ ಮಾಡ್ತಾ ಹರಿಯುತ್ತೆ, ರಿವರ್ ಆ ರೀತಿ ಅರ್ಥ ಇಲ್ಲ ಅದಕ್ಕೆ. ಎಲ್ಲ ರೂಢನೇ ಅವೆಲ್ಲ ಕೂಡ, ಗೊತ್ತಾಯ್ತು. ನಮ್ಮ ಒಂದೊಂದು ಇದಿರ್ಬೋದು, ಆ ಹೆಚ್ಚು ಪದಗಳಲ್ಲಿ ಏನಾಗಿದೆ, ನಮ್ಮ ಸಂಸ್ಕೃತದಲ್ಲಿ ಮಾತ್ರ ಏನಾಗಿರುತ್ತೆ, ರೂಢ ಪದಗಳು ಹೆಚ್ಚು, ಯೋಗ ಪದಗಳು ಇನ್ನೂ ಜಾಸ್ತಿ ಇದೆ. ಇದು ಎಂಥ ಪದ? ಬ್ರಹ್ಮ ಅನ್ನೋದಾಗಲಿ, ಓಂ ಅನ್ನೋದಾಗಲಿ, ಎಂಥ ಪದಗಳಿವೋ ಯೋಗಿಕ ಪದಗಳು. ಸೊ ಅವಯವಾರ್ಥವನ್ನು ಮಾಡಿಕೊಂಡಾಗ ಮಾತ್ರ ಪೂರ್ಣಾರ್ಥ ಕೊಡೋದು. ಯೋಗಿಕಾ ಹಿ ಶಬ್ದಾಃ ನ ಅವಶ್ಯಂ ಅರ್ಥಂ ಪ್ರತ್ಯಾಯನೇ ನ ಅವಶ್ಯಂ ಅರ್ಥ ಪ್ರತ್ಯಾಯನೇ ಸಂಗತಿ ಗ್ರಹಣ ಅಪೇಕ್ಷಂತೆ. ಅವರ ಅರ್ಥ ಪ್ರತ್ಯಾಯನ ಅಂದ್ರೇನು? ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ. ಯೋಗಿಕ ಶಬ್ದಗಳು ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಅವಶ್ಯಂ ಅವಶ್ಯವಾಗಿ ಸಂಗತಿ ಗ್ರಹಣಂ ನಾಪೇಕ್ಷಂತೆ. ಸಂಗತಿ ಬೇಕಿಲ್ಲ ಆ ಪದಕ್ಕೆ, ಹಾಗೆ ಅರ್ಥ ಆಗ. ರೂಢ ಪದಕ್ಕೆ ಆಗಲ್ಲ, ಸಂಗತಿ ಬೇಕು. ರೂಢ ಪದ ಅರ್ಥ ಮಾಡ್ಕೋಬೇಕಾದ್ರೆ ಸಂಗತಿ ಗ್ರಹಣ ಬೇಕು. ಆದರೆ ಯೋಗಿಕ ಶಬ್ದ ಅರ್ಥ ಮಾಡ್ಕೋಬೇಕಾದ್ರೆ ಸಂಗತಿ ಗ್ರಹಣ ಬೇಕಿಲ್ಲ. ಇಂ ನಾಮ ಅದೇನು ಬೇಕದಕ್ಕೆ? ನಿಗಮ ನಿರುಕ್ತ ವ್ಯಾಕರಣ ಬಲೇನ, ನಿಗಮ ಬಲೇನ. ನಿಗಮ ಅಂತ ಹೇಳಿದರೆ ನಿಗಮ, ನಿತರಾಮ್ ಗಮಯ ವೇದಗಳು ಅಂತ ಒಂದರ್ಥ. ನಿರುಕ್ತ ಅಂದರೆ ವೇದಿಕ್ ಇರುತ್ತೆ, ನಿರುಕ್ತಿ ಅಂತ ಹೇಳಿದರೆ ಒಂದು ವೇದಾಂಗದಲ್ಲಿ ಒಂದು ಶಿಕ್ಷಾ ವ್ಯಾಕರಣಂ ಛಂದ ನಿರುಕ್ತಂ ಜ್ಯೋತಿರೇ ವಚ ಕಲ್ಪ ಷಡಂಗಗಳಲ್ಲಿ ಒಂದು, ಅದರಿಂದ ನಿರುಕ್ತ ವ್ಯಾಕರಣ ಅದು ಒಂದು ಹಾಗೇನೆ. ವ್ಯಾಕರಣ ಬಲೇನ, ನಿಗಮ ಬಲೇನ, ನಿರುಕ್ತ ಬಲೇನ, ವ್ಯಾಕರಣ ಬಲೇನ, ಅವಯವಾರ್ಥವಗಮೇ ಸತಿ, ಅದೇ ಅವಯವಾರ್ಥ, ಒಂದೊಂದು ಅವಯವಕ್ಕೆ ಅರ್ಥ ಆಯಿತು. ಸಚಿತ ಸಂಸರ್ಗ ಸಂಭಾವನಾಯಾಮ್, ಆ ಒಂದು ಅವಯವದ ಅರ್ಥ ಕೂಡಿಬಿಟ್ಟಾಗ ಪ್ರಸಿದ್ಧಮಿ ಅನ್ಯಥಾ ಅಪೂರ್ವಮೇವ ಅರ್ಥಂ ಅವಗಮಯಂತಿ, ಪ್ರಸಿದ್ಧವಾಗಿದ್ದ ಹೊಸ ಅರ್ಥವನ್ನು ಕೊಟ್ಟುಬಿಡುತ್ತದು. ವಾಕ್ಯರೂಪತ್ವ ತೇಷಾಂ, ಏಕೆಂದರೆ ಪದಗಳೆಲ್ಲ ಏನಾಗಿರುತ್ತೆ ಯಾವಾಗಲೂ ಕೂಡ ವಾಕ್ಯ ಯೌಗಿಕಾ ಹಿ ಶಬ್ದ, ಶಬ್ದಗಳು ಒಟ್ಟಾಗಿ ಕೂಡಿದಾಗ ವಾಕ್ಯ ಆಗಿಬಿಡುತ್ತೆ. ವಾಕ್ಯ ಅದಕ್ಕಲ್ಲಿ ವಿಶೇಷ ಅರ್ಥವನ್ನು ಕೊಡುತ್ತೆ. ಯಥಾಹ, ಹೇಗೆ ಶ್ರೋತ್ರಿಯ ಛಂದೋ ಅಧೀತೆ ವಾಕ್ಯಾರ್ಥೆ ಪದ ಪ್ರಯೋಗ ಇತಿ, ಇದಕ್ಕೆಲ್ಲ ಕೂಡ ಆಧಾರದ ಮಾತುಗಳಿವೆ. ಶ್ರೋತ್ರಿಯ ಛಂದೋ ಅಧೀತೆ, ಇಲ್ಲಿ ಶ್ರೋತ್ರಿಯ ಛಂದ ಇವೆಲ್ಲ ಶಬ್ದಗಳು ಏನೇ ಅಧ್ಯಯನಕ್ಕೊಂದು ಅರ್ಥ ಇದೆ. ಅಧೀತೆ ಅಂತ ಹೇಳಿದ ತಕ್ಷಣ ರೀಡ್ಸ್ ಅಂತ ಅರ್ಥ ಆಗೋದಿಲ್ಲ, ಸ್ಟಡೀಸ್ ಅಂತ ಅರ್ಥ ಆಗುತ್ತೆ. ಅಧ್ಯಯನ ಶಬ್ದಕ್ಕೇನು ಟೆಕ್ಸ್ಟ್ ಬುಕ್ಕನ್ನು ಏನಂತಾರೆ, ಸ್ಟಡಿ ಮಾಡೋದು ಅಂತಾರೆ. ನಾವೆಲ್ ಏನಂತಾರೆ, ರೀಡ್ ಮಾಡೋದಷ್ಟೇ, ಅದ್ಯಾರು ಸ್ಟಡಿ ಮಾಡೋದಿಲ್ಲ. ನಾವೆಲ್ಲ ಸ್ಟಡಿ ಮಾಡೋದು, ಟೆಕ್ಸ್ಟ್ ಬುಕ್ ರೀಡ್ ಮಾಡೋದು, ಉಲ್ಟಪಲ್ಟ ಆಗಿಬಿಡೋದು. ಸ್ಟಡಿ ಅಂದಾಗ ಏನಿದೆ, ಮತ್ತೆ ಮತ್ತೆ ಓದೋದು, ಕೇಳೋದು, ಸಮಸ್ಯೆ ನಿವಾರಣೆ ಮಾಡೋದು ಎಲ್ಲ ಇದೆ. ನಾವೆಲ್ಲಿಗೆ ಗುಟ್ಟಾಗಿ ಓದಿ ಬಿಸಾಕ್ಬಿಡ್ತಾರೆ, ಆಮೇಲೆ ಯಾರು ಕೇಳೋಕೆ ಹೋಗೋದಿಲ್ಲ, ಕ್ಲಾರಿಫಿಕೇಷನ್ಗೆ ಹೋಗೋದೇ ಇಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಅದ್ರ ಪರ್ಪಸ್ ಅಷ್ಟೇ, ಇದ್ರ ಪರ್ಪಸ್ ಭಾರಿ ಜಾಸ್ತಿ ಆದ್ದರಿಂದ ಯಾವಾಗಲೂ ಅಧ್ಯಯನ ಶಬ್ದಕ್ಕೆ ಅರ್ಥ ಇದೆ. ಛಂದಸ್ ಅಂದರೆ ವೇದಗಳು ಅಂತ ಅರ್ಥ ಇದೆ. ಶ್ರೋತ್ರೇಯ ಶಬ್ದಕ್ಕೊಂದು ಅರ್ಥ ಇದೆ. ಆ ರೀತಿ ಪದಗಳು ಬಂದಿದೆ. ವಾಕ್ಯಾರ್ಥ ಪದಪ್ರಯೋಗ, ಪದಪ್ರಯೋಗದ ಮುಖ್ಯ ಉದ್ದೇಶ ಏನೋ, ವಾಕ್ಯಾರ್ಥದಲ್ಲಿ ಸಮನ್ವಯ ಆಗಬೇಕು. ಆದ್ದರಿಂದನೇ ನಿಗಮ ನಿರುಕ್ತ ವ್ಯಾಕರಣ ಬಲದಿಂದ ಅವಯವಾರ್ಥವನ್ನು ತಿಳ್ಕೊಂಡಾಗ ಪೂರ್ತಿಯಾಗಿ ಸ್ಪಷ್ಟಾರ್ಥ ಆಗೋದು ಶಾಸ್ತ್ರದ ವೈಶಿಷ್ಟ್ಯ. ನಚ ವಾಕ್ಯಂ ಸಂಗತಿ ಗ್ರಹಣಾಪೇಕ್ಷಂ ಅರ್ಥಂ ಅವಬೋಧಯತಿ. ಇಲ್ಲ ಇಲ್ಲ ರೀ, ವಾಕ್ಯಕ್ಕೆ ಸಂಗತಿ ಬೇಕೇ ಬೇಕು ಅಂತ ಹೇಳೋದಕ್ಕೆ ಹೋಗಬಾರ್ದು. ಅಧಿಗತ ಅರ್ಥತ್ವ ಪ್ರಸಂಗಾತ್ ಅಶಕ್ಯತ್ವಾಚ್ಯ, ಸಂಗತಿ ಗ್ರಹಣದಿಂದನೇ ಆಗಬೇಕು ಅಂತ ಹೇಳಿದರೆ ಎಲ್ಲ ಕಡೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಾರೆ. ಕೆಲವು ಮಾತುಗಳಿಗೆ ರಾಯರ ಅರ್ಥ ಹೇಳ್ತಾರೆ. ಸಂಗತಿ ಇತಿ ಅವಯವ ಸಂಗತಿ ಗ್ರಹಣಂ ವಿನಾ ಪೃಥಕ್ ಸಮುದಾಯಸ್ಯ ಸಂಗತಿ ಗ್ರಹಣಂ ನಾಪೇಕ್ಷಂತೆ ಇತ್ಯರ್ಥ. ಇಲ್ಲಿ ಸಂಗತಿ ಬೇಡ ಅಂತ ಹೇಳಿದರೆ ಯಾವ ಸಂಗತಿನೂ ಬೇಡ ಅಂತ ಅರ್ಥ ಅಲ್ಲ, ಅವಯವ ಸಂಗತಿ ಇದ್ರೆ ಸಾಕು. ಅವಯವ ಸಂಗತಿ ಇದ್ರೆ ಸಾಕು. ಕುಶಲಹ ಒಂದು ಪದ ಇದೆ, ಕುಶಲಹ. ಸೂಚನೆ ಶಬ್ದಕ್ಕೆ ಸಾಮಾನ್ಯವಾದ ಅರ್ಥ ಏನು, ಬಹಳ ಬುದ್ಧಿವಂತ ಅಂತ ಅಷ್ಟೇ ಅರ್ಥ. ಬಟ್ ಅವಯವ ಅರ್ಥ ಮಾಡಿಬಿಟ್ಟಾಗ ಕುಶಾನ್ ಲಾತೀತಿ ಕುಶಲಹ, ಕುಶ ಅಂದ್ರೆ ದರ್ಭೆಗಳು, ಅವನ ತರುವವನು, ಅವನ ಛೇದಿಸಿ ತರುವವನೇ ಕುಶಲ ಕುಶಲ ಅಂತ ಕರೀತಾರೆ. ಅರ್ಥ ಆಯ್ತಾ? ರೂಢಿಯಲ್ಲಿ ಏನಂತ ಅರ್ಥ ಆಯ್ತು ಅದಕ್ಕೆ? ಅದು ರೂಢ ಅರ್ಥನೂ ಇದೆ, ಯೋಗಿಕ ಅರ್ಥನೂ ಇದೆ. ಕೆಲವು ಸಮಯದಲ್ಲಿ ಯಾವ ಅರ್ಥ ತೊಗೋಬೇಕು ಅದಕ್ಕೆ? ಯೋಗಿಕ ಅರ್ಥನೇ ತೊಗೋಬೇಕು. ಕೆಲವು ಸಲ ಏನು ಸಾಕು, ಅವನು ಯಾರೋ ಒಬ್ಬ ಇವನು ಕರೆದು ಬಿಟ್ಟ ಕುಶಲ ಅಂದ್ಬಿಟ್ಟೆ, ದರ್ಭದಿಂದೇನೆ ಅಂತ ಕೇಳಕ್ಕೆ ಹೋಗ್ಬಾರ್ದು ಅವನು. ಈಗ ಆ ವಿಷಯದಲ್ಲಿ ಹೇಳಿಲ್ಲ, ಆ ಅರ್ಥದಲ್ಲಿ ಹೇಳಿಲ್ಲ ಅದನ್ನು. ಅದಕ್ಕೆ ಯಾವುದೋ ಪ್ರಸಂಗ ಬಂದ ಕಾಲಕ್ಕೆ ದರ್ಭೆ ಬೇಕಾಗಿತ್ತು, ಇವನು ಕುಶಲ ಅಂತ ಕರೆದು ಅವ್ನು ಫಸ್ಟ್ ಕ್ಲಾಸ್ ದರ್ಭೆ ತರ್ತಾನೆ ಅಂತ ಅರ್ಥ. ಅಷ್ಟೇ, ಆ ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳೋದು. ಅದು ಯೋಗಿಕ ಅರ್ಥನೂ ಹೌದು, ರೂಢಾರ್ಥನೂ ಹೌದು. ಕೆಲವಕ್ಕೆ ಮಾತ್ರ ಯೋಗಿಕ ಅರ್ಥದಲ್ಲೇ ವಿಷ ಮಹಾ ತಾತ್ಪರ್ಯ ಇರುತ್ತೆ ಅಂತ ಹೇಳ್ತಾ. ಅದು ಒಂದು ಸಂಗತಿ ಇರಬೇಕು. ಇದಂ ತಚ್ಚಿರ ಏಷಯ್ಯರ್ ವಾಗ್ಭಿರಶ್ಚಮಸಃ ಊರ್ಧ್ವ ಬುದ್ಧ ಇತ್ಯಾದಿ ಸಂಗತಿ ಸಂಕೇತ ಗ್ರಾಹಕ ವಾಕ್ಯಂ ನಿಗಮ. ನಿಗಮ ಅಂದರೆ ಯಾವುದು ಅಂದರೆ ಸಂಕೇತ ಗ್ರಾಹಕಂ ವಾಕ್ಯಂ ನಿಗಮ. ಇದಂ ತಚ್ಚಿರ, ಇದು ಅದರ ತಲೆ, ಒಂದು ಚಮಚ ತೋರುವಂಥ ಇದಿದೆ, ಹೇಗೆ ಹೋಮಕ್ಕೆ ಉಪಯೋಗಿಸ್ತಾರಲ್ಲ ಚಮಚ ಅಂತ ನಾವು ಬಂದು ಮಾಡಿದ್ದೇವೆ ಚಮಸ. ಇದು ಅದರ ತಲೆ, ಅರ್ವಾಗ್ ಬಿಲಹ ಇಷ್ಟು ಬಾಯಿ ಇದೆ ಅದಕ್ಕೆ, ಚಮಸ ಊರ್ಧ್ವ ಬುದ್ಧ ಈ ಹಿಂದೆ ಉಬ್ಬಿಕೊಂಡಿದೆ ಇತ್ಯಾದಿ ಮಾತನ್ನು ಸಂಕೇತದಲ್ಲಿ ತಿಳಿಸಿಕೊಡ್ತಾರಲ್ಲ ಅದಕ್ಕೇನಂತ ಹೆಸರು ನಿಗಮ ಅಂತ ಕರೀತಾರೆ. ಅಗ್ರತ್ವಂ ಅಗ್ರನೇತೃತ್ವಂ ಇತ್ಯಾದಿ ವೈದಿಕ ಅಜ್ಞಾದಿ ಶಬ್ದ ನಿರುಕ್ತ ಪರ ವೇದಾಂಗ ರೂಪ ನಿರುಕ್ತ ಸಂಜ್ಞ ಗ್ರಂಥ. ನಿರುಕ್ತ ಅಂದರೆ ಯಾವುದು? ಅಗ್ರತ್ವಂ ಅಗ್ರನೇತೃತ್ವಂ, ಅಗ್ರತ್ವ ಅಗ್ನಿನೇತ್ರ ಅಗ್ರನೇತೃತ್ವ ಇತ್ಯಾದಿಗಳೆಲ್ಲ ವೈದಿಕ ಅಗ್ನಿಯೇ ಹೇಳ್ತಕ್ಕಂಥ ಪದಗಳು. ಅಗ್ನಿ ಮೇಳೆ ಹೇಳಬೇಕು ಅರ್ಥ. ಈಗ ಈ ಡಿಸ್ಟರಿ ತೊಗೊಂಡು ಹೇಳಬಾರ್ದು, ಯಾವ ಡಿಸ್ಟರಿ ತೊಗೋಬೇಕು ಅದಕ್ಕೆ ನಿರುಕ್ತ ಅಂತ ತೊಗೋಬೇಕು. ಅಲ್ಲಿ ಅಗ್ನಿ ಅಂದರೆ ಏನರ್ಥ ಆಗತ್ತಾಗ ಈ ಅಗ್ನಿ ಆಗೋದಿಲ್ಲ. ಅಗ್ರತ್ವಾತ್ ಅಗ್ನಿ ಅಂದರೆ ಸರ್ವಶ್ರೇಷ್ಠ ಅಂತ ಅರ್ಥ, ನಾರಾಯಣ ಅಂತಾಯಿತು. ಅಥವಾ ಅಗ್ರನೇತೃತ್ವಾತ್ ಅಗ್ನಿ, ಅಗ್ರನೇತೃ ನೇತೃವಿನಲ್ಲಿ ಅಗ್ರ, ಅದಕ್ಕೆ ದೇವರಿಗೆ ಅಗ್ನಿ ಅಂತ ಕರೀತಾರೆ. ಇವೆಲ್ಲ ಏನಿವು? ವೈದಿಕ ಅಗ್ನಿಯಾದಿ ಶಬ್ದ ನಿರುಕ್ತಿ ಪದ, ವೇದಾಂಗ ರೂಪ ನಿರುಕ್ತ ಗಣ್ಯ ಗ್ರಂಥ. ಅದರಿಂದ ತಿಳಿಯುತ್ತೆ ಹೊರತು ಬೇರೆ ರೀತಿ ತಿಳಿಯೋದಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಆಧುನಿಕರು ವೇದಾರ್ಥ ಮಾಡಬೇಕಾದ್ರೆ ಇದು ಯಾವುದೋ ಒಂದು ಆಪ್ಯಸ್ ಡಿಸ್ಟರಿ ಇಟ್ಕೊಂಡು ಆ ಡಿಸ್ಟರಿ ಇಟ್ಕೊಂಡು ವೇದಾರ್ಥ ಮಾಡಬಾರ್ದು. ಏನು ಬೇಕಾದಕ್ಕೆ ಟೆಕ್ನಿಕಲ್ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ವೇದದ ನಿರುಕ್ತಿ ಇದೆ, ಅದರ ಪ್ರಕಾರನೇ ಮಾಡಬೇಕು. ಇವರಿಗೆ ಅರ್ಥ ಮಾಡ್ಕೊಳ್ಳದೆ ಹೋಗಿದ್ದರಿಂದ ಸುಮ್ಮನೆ ಬರೆದು ಬಿಟ್ರು. ವೇದಗಳಲ್ಲಿ ಅಗ್ನಿ ಸೂತ್ರಗಳು ಭಾರಿ ಇವೆ, ಇಂದ್ರ ಸೂತ್ರಗಳು ಭಾರಿ ಇವೆ, ವಿಷ್ಣು ಸೂಕ್ತನೇ ಭಾರಿ ಕಡಿಮೆ ಇರೋದು ಅಂತ ಹೇಳಿಬಿಟ್ರು. ಆ್ಯಕ್ಚುಲಿ ಎಲ್ಲ ವಿಷ್ಣು ಸೂಕ್ತಗಳೇ ಅವ್ರಿಗೆ ಅಗ್ನಿ ಅಂದರೆ ಈ ಅಗ್ನಿ ಅಂತ ತಿಳ್ಕೊಂಡಿದ್ದಕ್ಕೆ ಅದು ಅನಾಹುತ. ಅದಕ್ಕೆ ನಿರುಕ್ತದ ಹೆಲ್ಪ್ ತೊಗೊಂಡ್ಬಿಟ್ರೆ ಈ ಸಮಸ್ಯೆ ಬರೋದಿಲ್ಲ. ಪ್ರಸಿದ್ಧಮರ್ಥಂ ಅವಗಮಯಂತಿ ಇತಿ ಅನ್ವಯ ಅನ್ಯಥಾ ಇತಿ. ಪ್ರಸಿದ್ಧೇ ಅರ್ಥೆ ಅವಯವಾರ್ಥ ಸಂಸರ್ಗ ಸಂಭಾವನಾಯಾ ಅಭಾವೇ ಇತ್ಯರ್ಥ. ತೇಷಾಂ ಯೌಗಿಕ ಶಬ್ದಾನ ವಾಕ್ಯ ರೂಪತ್ವಾತ್ ವಾಕ್ಯ ತುಲ್ಯತ್ವಾದ ಇತ್ಯರ್ಥ. ವೈದಿಕ ಶಬ್ದಗಳು ಹೇಗೆ ಅಂದರೆ ಆ ಶಬ್ದ ಅಂದರೆ ವಾಕ್ಯ ಇದ್ದಾಗ ಲೆಕ್ಕ ಅಂತ ಅರ್ಥ. ಲೌಕಿಕ ಶಬ್ದ ಹಾಗಲ್ಲ, ಪದಗಳು ಸೇರಿ ವಾಕ್ಯ ಆಗಬೇಕು. ವೈದಿಕ ಶಬ್ದಗಳು ಶಬ್ದಗಳೇ ವಾಕ್ಯಗಳು, ಇದು ಭಾರಿ ವಿಶೇಷ. ಅದು ಯೌಗಿಕವಾಗಿ ಮಾಡಿದಾಗ ಅವರ ಅರ್ಥ ಬರುತ್ತದೆ. ನದಿ ನದನ್ಯಾತಿ ಇತಿ, ನದಿ ನದನ್ಯಾತಿ ವಾಕ್ಯ ಇದೆ ಅದರೊಳಗೆ. ನದಿ ಒಂದು ಪದ, ಒಳಗೇನಾಗಿದೆ ವಾಕ್ಯ ರೂಪವಾಗಿ ಬಿಟ್ಟಿದೆ ಆಗಲೇ. ಇದು ವೈದಿಕ ವಾಕ್ಯಗಳ ವಿಶೇಷ ಅರ್ಥ. ಇದು ಯೌಗಿಕಸ್ಯ ವಾಕ್ಯ ರೂಪತ್ವೇ ಪಂಚಮಾಧ್ಯಾಯ ದ್ವಿತೀಯ ಪಾದ ಪಾಣಿನೀಯ ಸೂತ್ರ ಸಮ್ಮತಿ ಮಾಹ ಯಥಾಹಿತಿ. ರಾಯರ ವೈಶಿಷ್ಟ್ಯ ಬರೀಬೇಕಾದ್ರೆ ಅದು ವ್ಯಾಕರಣ ಸೂತ್ರ, ಪಾಣಿನಿ ಹೇಳಿದ್ದನ್ನು ಅದು ಎಲ್ಲಿದೆ ಅಂತ ಹೇಳ್ತಾರೆ ರಾಯರು. ಆ ವ್ಯಾಕರಣದಲ್ಲಿ ಭಾರಿ ಎಕ್ಸ್ಪರ್ಟ್ ಅವರು. ಯೌಗಿಕಸ್ಯ ವಾಕ್ಯ ರೂಪತ್ವೇ, ಯೌಗಿಕ ಪದಗಳು ವಾಕ್ಯ ರೂಪ ಅಂತ ಹೇಳೋದಕ್ಕೆ ಪಂಚಮಾಧ್ಯಾಯ ಯಾವುದು ಪಾಣಿನಿ ಅಷ್ಟಾಧ್ಯಾಯ ಅಂತ ಹೇಳಿದ್ರೆ ಅದಕ್ಕೆ ಎಂಟು ಅಧ್ಯಾಯ ಇರೋದು. ಐದನೇ ಅಧ್ಯಾಯದಲ್ಲಿ ದ್ವಿತೀಯ ಪಾದ ಎರಡನೇ ಪಾದದೊಳಗೆ ಪಾಣಿನಿ ಇರತಕ್ಕಂಥ ಪಾಣಿನಿ ಸೂತ್ರವನ್ನು ಹೇಳ್ತಾರೆ. ಇದು ರಾಯರು ರೆಫರೆನ್ಸ್ ಕೊಡಬೇಕಾದ್ರೆ ಅಷ್ಟು ಅಕ್ಯುರೇಟು. ಅದಕ್ಕೆ ಬೇರೆಯವ್ರು ರೆಫರೆನ್ಸ್ ಕೊಡೋದು ಭಾರಿ ಕಡಿಮೆ. ಪಾಣಿ ಸೂತ್ರ ಅಂತ ಅಷ್ಟೇ ಹೇಳಿಬಿಡ್ತಾರೆ ರಾಯರು, ಆಗೆಲ್ಲ ಹೇಳೋದಿಲ್ಲ. ಅದೇನು ಎಂದು ನೀಟಾಗಿ ಹೇಳ್ತಾರೆ. ಉದ್ದೇಶ ಏನಂದ್ರೆ ಅವ್ರು ಬರೀತಾರೆ, ಶಿಷ್ಯರಿಗೂ ಭಾರಿ ಉಪಕಾರ ಆಗಬೇಕು ಅಂತ ಅವರಿಗೆ. ಇದ್ರ ಮಾಡರ್ನ್ ಮೆಥಡ್, ಇದು ರೆಫರೆನ್ಸ್ ಫುಲ್ ಕೊಡೋದೆಲ್ಲ ಯಾವುದಿದು ಮಾಡರ್ನ್ ಮೆಥಡ್ ಅಂತ ಕರೆಯೋದು. ಯಥಾಹೇತಿ ಛಂದೋಧೀತೆ ವೇದ ಅಧ್ಯಯನ ಕರ್ತರಿ ಶ್ರೋತ್ರಿಯನ್ನಿತಿ ನಕಾರಾಂತ ಶಬ್ದೋ ನಿಪಾತ್ಯತೆ ನಕಾರ. ಏನಿದೆ ಛಂದೋಧೀತೆ ವೇದಾಧ್ಯಯನ ಕರ್ತರಿ ಶ್ರೋತ್ರಿಯನ್ ಇತಿ ನಕಾರಾಂತ ಶಬ್ದೋ ನಿಪಾತ್ಯತೆ ನಕಾರ. ಮತ್ತೆ ಹೇಳ್ತಾರೆ ಶ್ರೋತೃ ಶಬ್ದಾತ್ ಅಪ್ರತ್ಯಯತಸ್ಯ ಈ ಆದೇಶೇ ಯಣಾದೇಶೇ ಶ್ರೋತ್ರೇಯ ಇತಿ ರೂಪಂ. ಶ್ರೋತ್ರಿಯ ಅನ್ನೋ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಅದಕ್ಕೆ ಯಾವನೋ ಶ್ರೋತ್ರಿಯ ಅಂತ ಕರೆಯೋದಿಲ್ಲ, ವೇದಾಧ್ಯಯನ ಮಾಡೋ ವ್ಯಕ್ತಿ ಆಗಿರಬೇಕು ಅವನು. ಟೆಕ್ನಿಕಲ್ ಸ್ಟೂಡೆಂಟ್ ಅಂತ ಒಂದು ಅರ್ಥ ಇದೆ. ಇವರು ಅಡ್ಮಿಷನ್ನೇ ಆಗಿಲ್ಲ, ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದು ಬರೋದಿಲ್ಲ ಅವನು. ಏನಾಗಿರ್ಬೇಕು ಅವನು? ಟೆಕ್ನಿಕಲಿ ಸ್ಟೂಡೆಂಟ್ ಆಗೋದು ಯಾವಾಗ? ಒಂದು ಕಾಲ ಅಡ್ಮಿಷನ್ ಆದಮೇಲೆ ಸ್ಟೂಡೆಂಟ್, ಅಲ್ಲಿವರೆಗೆ ಸ್ಟೂಡೆಂಟ್ ಅಲ್ಲ ಅವನು. ಇವ್ರು ಓದೋ ಇಚ್ಛೆ ಇದ್ದು ಮಾತ್ರ ಸ್ಟೂಡೆಂಟ್ ಆಗೋದಿಲ್ಲ, ಅಡ್ಮಿಷನ್ ಆಗ. ಶ್ರೋತ್ರಿಯ ಅಂದ್ರೆ ಹಾಗೆ, ಕಥಮಸ್ಯ ವಾಕ್ಯ ರೂಪತ ಅದೇ ಅಧ್ಯಯನ ಅಂದ್ರೆ ಹಾಗೆ. ಅಧ್ಯಯನಕ್ಕೊಂದು ಅರ್ಥ ಇದೆ, ಛಂದಸ್ಸಿಗೊಂದು ಅರ್ಥ ಇದೆ. ಛಂದಸ್ಸು ಓದ್ತಾನೆ ಅಂದರೆ ಯಾವುದು ಮೀಟರ್ ಛಂದೋ ಇದನ್ನು ಓದ್ತಾನೆ ಅಂತ ಅರ್ಥ ಅಲ್ಲ, ವೇದ ಓದ್ತಾನೆ ಅಂತಲೇ ಅರ್ಥ. ಅದು ಕಥಮಸ್ಯ ವಾಕ್ಯ ರೂಪತ ಇತ್ಯಥೋ ವೃತ್ತಿಕಾರಾದಿ ವಚನ ಮಹ ವಾಕ್ಯಾರ್ಥ ಇತಿ. ಅದು ಪಾಣಿನಿ ಸೂತ್ರ, ಇದು ವೃತ್ತಿಕಾರಣ ಮಾತು. ಛಂದೋ ಅಧ್ಯಯನ ಕರ್ತೃರೂಪ ವಾಕ್ಯಾರ್ಥೆ ಶ್ರೋತ್ರಿಯ ಪದ ಪ್ರಯೋಗ ಆಯಿತು. ಶ್ರೋತ್ರಿಯ ಪದ ಪ್ರಯೋಗವನ್ನು ಛಂದೋ ಅಧ್ಯಯನ ಮಾಡ್ತಕ್ಕಂಥ ಕರ್ತೃನ ಮಾತ್ರ ಉಪಯೋಗಿಸ್ತಾರೆ, ಬೇರೆಯವರಲ್ಲ ಅಲ್ಲ. ವಾಕ್ಯ ರೂಪತ್ವೇಪಿ ಯೌಗಿಕಶ್ಚ ಕುತೋ ನ ಸಂಗತಿ ಗ್ರಹಣಾಪೇಕ್ಷಾ ಇತ್ಯತಃ ನಚಿ. ವಾಕ್ಯ ರೂಪತ್ವೇಪಿ ವೈದಿಕಶ್ಯ, ವಾಕ್ಯ ರೂಪತ್ವವಾಗಿದ್ದಾಗ ವೈ ಯೌಗಿಕ ಶಬ್ದಗಳಿಗೆ ಪೃಥಕ್ ಸಂಗತಿ ಅಪೇಕ್ಷೆ ಯಾತಕ್ಕಿಲ್ಲ ಅಂದರೆ ಅಧಿಗತಿ ಸಂಗತಿ ಗ್ರಹಣಸ್ಯ ಸಂಬಂಧಿ ಜ್ಞಾನಾದಿತ್ವೇನ ಪ್ರಾಗೇವ ವಾಕ್ಯಾರ್ಥ ರೂಪ ಸಂಬಂಧಿನೋ ಜ್ಞಾತತ್ವಾದಿತಿ ಭಾವ. ಪ್ರತ್ಯೇಕ ಸಂಗತಿ ಬೇಕಾಗಿಲ್ಲ, ಸಂಬಂಧಿ ಜ್ಞಾನ ಅನ್ನೋದು ಆ ಪದದಲ್ಲೇ ಕೂಡ್ಕೊಂಡಿರೋದ್ರಿಂದ ಮತ್ತೆ ಬೇಕಾಗಿಲ್ಲ. ಲೌಕಿಕ ವಾಕ್ಯದಲ್ಲಿ ಮಾತ್ರ ಸಂಗತಿ ಇಲ್ಲದವರು ಅರ್ಥ ಆಗೋದಿಲ್ಲ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ ಯಾವಾಗಲೂ ಕೂಡ ಶಬ್ದಗಳು ಎರಡು ವಿಧ ಮೇಲ್ನೋಟಕ್ಕೇನೆ. ಏನು ಶಬ್ದ? ರೂಢ ಶಬ್ದಗಳು, ಯೌಗಿಕ ಶಬ್ದಗಳು. ರೂಢ ಶಬ್ದ ನೋಡೋದ್ರೆ ಯೌಗಿಕ ಶಬ್ದ ನೋಡಬಾರದು. ಓಂಕಾರವಾಗಲಿ ಬ್ರಹ್ಮವಾಗಲಿ ರೂಢ ಶಬ್ದಗಳಲ್ಲ. ಎಂಥ ಶಬ್ದಗಳು? ಯೌಗಿಕ ಶಬ್ದಗಳು. ಆಮೇಲೆ ಯೌಗಿಕ ಶಬ್ದಗಳ ವಿಶೇಷ ಅಂದರೆ ಅವು ವಾಕ್ಯ ರೂಪವಾಗೇ ಇರೋದ್ರಿಂದಾಗಿಯೇ ಮತ್ತೊಂದು ರೀತಿಯ ಸಂಗತಿ ನೋಡಬೇಕಾಗಿಲ್ಲ. ವಾಕ್ಯ ರೂಪ ಅಂದಮೇಲೆ ಏನಾಗಿರುತ್ತೆ? ಅಲ್ಲಿ ಸಂಗತಿ ಇನ್ಕ್ಲೂಡ್ ಆಗಿರುತ್ತೆ ಒಳಗೆ ಅಂತ ಅರ್ಥ. ಹೊರಗೆ ಸಂಗತಿ ಬೇಕಾಗಿ ಇಲ್ಲಿ ಇನ್ಬಿಲ್ಟ್ ಇದ್ದ ಹಾಗೆ, ಇನ್ಬಿಲ್ಟ್ ಸ್ಟೆಬಿಲೈಸರ್ ಇದೆ ಅಂತ ಹೇಳ್ತಾರೆ ಆ ಟೈಪ್. ಹೊರಗೆ ಹಾಕಬೇಕಾಗಿಲ್ಲ, ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಆದ್ದರಿಂದ ಮತ್ತೆ ಬೇಕಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ಶಬ್ದಗಳನ್ನ ಹೇಗೆ ನೋಡಬೇಕು ಅಂತ. ಇನ್ಬಿಲ್ಟ್ ಅಂದರೆ ಒಳಗೆ ಇರೋದು, ಹೊರಗೆ ಅಟ್ಯಾಚ್ ಮಾಡೋದು ಬೇರೆ, ಇನ್ಬಿಲ್ಟ್ ಇರೋದು ಬೇರೆ. ಇವೆಲ್ಲ ಏನಾಗಿದೆ? ಯೌಗಿಕದೊಳಗೆ ಹಿಡನ್ ವಾಕ್ಯಾರ್ಥ ಸಂಗತಿ ಸೇರ್ಕೊಂಡ್ಬಿಟ್ಟಿದ್ರು, ಮತ್ತೆ ಬಿಡಿಸ್ಬೇಕಾದ ಕಾರಣನೇ ಇಲ್ಲ ಅಂತ. ಇದೆಲ್ಲ ಓದಿ ಮೇಲೆ ಅರ್ಥ ಆಗತ್ತಾಗ, ಓ ಲೌಕಿಕ ಶಬ್ದಗಳಂತೆ ವೈದಿಕ ಶಬ್ದ ನೋಡಬಾರದು, ಸಾಮಾನ್ಯ ಶಬ್ದಗಳಂತೆ ಟೆಕ್ನಿಕಲ್ ವರ್ಡ್ಸ್ ನೋಡಬಾರದು ಅಂತ ಅರ್ಥ. ಯೌಗಿಕ ಶಬ್ದಾನಾಂ ಅವಯವ ಸಂಗತಿ ಗ್ರಹಣಾಪೇಕ್ಷಾ ಅವಶ್ಯಕಿ ಏತದುಕ್ತಂ ಭವತಿ. ಯೌಗಿಕಾ ಹಿ ಶಬ್ದಾಹ ಅದಿಷ್ಟು ಇದಿಷ್ಟು ಕೆಳಿದ ಅರ್ಥ ಇದೆ. ಅವಯವ ಅವಯವ ಸಂಗತಿ ಗ್ರಹಣ ಬೇಕೇ ಹೊರತು ಪೂರ್ವಾಪರ ಪದ ಸಂಗತಿ ಬೇಕಿಲ್ಲ. ಅವಯವ ಸಂಗತಿ ಇದ್ರೆ ಸಾಕು, ಅದು ಪದ ಸಂಗತಿ ಬೇಕು, ಇದಕ್ಕೆ ಅವಯವ ಸಂಗತಿ ಸಾಕು. ಅಷ್ಟನ್ನು ಹೇಳಿ ಮುಂದೆ ಓಂಕಾರ ಬ್ರಹ್ಮಶಬ್ದಯೋಹೋ ನ ಅಭೇದೋ ಅರ್ಥ. ಇನ್ನು ಮುಂದೆ ಅದಕ್ಕೆ ಓಂಕಾರಕ್ಕೆ ಎಷ್ಟು ಅರ್ಥ ಬಂತಲ್ಲ, ಓ ಇದನ್ನು ಹೇಳಿ ನಾವೇ ಹೇಳಿದ್ದೇನೆ ಶುರು ಮಾಡಿದವನು. ಇಷ್ಟೆಲ್ಲ ನಾವೇ ಹೇಳಿದ್ದು ಕೊನೆಗೆ ಜೀವನೇ ಪರಮಾತ್ಮ, ಜನರು ಮಾತಾಡ್ತೀವಿ, ಆಗಲ್ಲ ಮಾಡೋದಿಲ್ಲ ಅಂಥೇಳಿ ಬಿಡಿಸ್ತಾರೆ. ನಾಳೆ ಅದನ್ನು ಕಂಟಿನ್ಯೂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀಡಿದ ಎಲ್ಲ ಓಚಮ ಹಂಸೇನ ಶ್ರೀಯ